सोनम मुनिकुलतिलक पूर्णबोधम गुरुमपि परमं गुरुंचमेव देवं नारायणं नत्वा सर्वदोष विवर्तितं परिपूर्णं गुरुंश्चान् गीतार्थं वक्षामि लेशतः सर्वेति ननु नष्टसर्म इत्यादिना मन्दान् प्रति इदं निर्मितमिति सूचितं ते च वेदैकदेशार्थमपि ज्ञातुमशक्ताः तत्कथं सर्ववेदादिभुक्त अनुक्त अर्थवतः अस्य प्रणयनम् एवं ब्रह्मादीनाम् अन्यत्रापि अन्य अपि अत्र अधिकारित्वात् तथोक्तं वेदोत्तमं तच्च विधातृशङ्करप्रधानकैः तन्मुखतः सुरैश्रुतं महाभारततत्त्वनिर्णयद वाक्यन् उल्लेख ಮಾಡ್ತಾರೆ ಮಹಾಭಾರತವನ್ನು ಬರೀ ಮಂದಾಧಿಕಾರಿಗಳಿಗೆ ಅಷ್ಟೇ ಬರೆದಿಲ್ಲ ಬ್ರಹ್ಮಾದಿ ದೇವತೆಗಳಿಗೂ ಸಹ ಉಪಯೋಗವಾಗಲಿ ಅಂತ ಬರೆದಿರೋದ್ರಿಂದ ವೇದವ್ಯಾಸ ದೇವರು ಬರೆದ ಮಹಾಭಾರತ ಬರೀ ಮಂದರಿಗೆ ಅಂತಲ್ಲ ಮಂದರಿಗೂ ಆಗತ್ತೆ ಅಂತ ಹೇಳಿದರೆ ಮಂದರಿಗೆ ಮಾತ್ರ ಅಂತ ಆಗಲಿಲ್ಲ ಮಂದರಿಗೂ ಶ್ರೀಶುದ್ರ ಬ್ರಹ್ಮಬಂಧುವನ ತ್ರಯೀನ ಶ್ರುತಿ ಗೋಚರ ಅಂಥೇಳಿ ಅವರಿಗೆ ತಿಳಿಬೇಕು ಅವರಿಗೆ ಅಷ್ಟೇ ತಿಳಿಬೇಕಲ್ಲ ಅವರಿಗೂ ತಿಳಿಬೇಕು ಆ ಅರ್ಥದಲ್ಲಿ ಬರೆದಿದ್ದಾರೆ ಇತಿ ಕಥಮೇತದುಭಯಂ ನಿತ್ಯತಃ ಸರ್ವೇತಿ ಅದು ಹೇಗೆ ಸಾಧ್ಯ ಇಬ್ಬರಿಗೂ ಅನ್ವಯಿಸ್ತಕ್ಕಂಥ ರೀತಿಯಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ಅದಕ್ಕೆ ಆಚಾರ್ಯರ ಮಾತಿದೆ ಪರೋಕ್ಷಾರ್ಥಾಂ ಕೇವಲ ಭಗವತ್ಸ್ವರೂಪ ಪರಾಂ ಅವಗಾಹ್ಯ ಸರ್ವಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ ಅವಗಾಹ್ಯ ಅರ್ಥವಾಗೋದು ಅನವಗಾಹ್ಯ ಅರ್ಥವಾಗದೇ ಇರೋದು ಎಲ್ಲ ಪ್ರಾಣಿಗಳಿಗೂ ಸಹ ಅರ್ಥವಾಗಬೇಕು ಅರ್ಥವಾಗಬಾರದು ಸಾಮಾನ್ಯರು ಅರ್ಥ ಆಗಬೇಕು ದೊಡ್ಡವರಿಗೂ ಕೂಡ ಪೂರ್ತಿ ಅರ್ಥ ಆಗಬಾರದು ಅರ್ಥ ಶ್ರೇಷ್ಠವಾದ ಗ್ರಂಥವಾದ್ದರಿಂದ ಅದು ಸಾಧ್ಯ ಅಂತ ಹೇಳಿದರು ಕಥಮೇತದುಭಯಂ ನಿತ್ಯತಃ ಸರ್ವೇತಿ ರೂಪಶಬ್ದೋಭಿಧೇಯಾರ್ಥ ಸ್ವರೂಪಂ ರೂಪ ಅಂದರೆ ಸ್ವರೂಪ ಅಂತ ಅರ್ಥ ಅಂಥ ಒಂದು ಸ್ವರೂಪವನ್ನು ಹೊಂದಿರತಕ್ಕಂಥ ಕೃತಿ ಮಹಾಭಾರತ ಸ್ವರೂಪಂ ಶಬ್ದಸ್ಯ ಇತ್ಯತ್ರ ರೂಪಶಬ್ದೇನ ಪ್ರಸಕ್ತಸ್ಯ ಬಾಹ್ಯಾರ್ಥಸ್ಯ ವ್ಯಾವೃತ್ತಯೇ ಸ್ವಂ ಇತ್ಯುಕ್ತತ್ವಾತ್ ಸಚರ್ಥ ಸ್ವರೂಪ ಅಂತ ಅರ್ಥ ಸ್ವರೂಪಂ ಶಬ್ದಸ್ಯ ರೂಪ ಅಂದರೆ ಯಾವುದೋ ರೂಪ ಅಂತ ಅರ್ಥ ಅಲ್ಲ ಅಂಥ ಸ್ವರೂಪವನ್ನು ಮಹಾಭಾರತ ಹೊಂದಿದೆ ಅಂಥೇಳಿ ಸ್ವರೂಪಂ ಶಬ್ದಸ್ಯ ಅಂತಕ್ಕಂಥ ಪಾಣಿನಿಯ ಸೂತ್ರದಿಂದ ಅರ್ಥ ಮಾಡಿಕೊಳ್ಬಹುದು ಸಚ ವ್ಯಾಘಾತ ಪರಿಹಾರಾರ್ಥ ಸಾಮಾನ್ಯನ ದ್ವರ್ಥಂ ಭಾರತಂ ವ್ಯಾಘಾತ ಪರಿಹಾರಾರ್ಥ ಅಂದ್ರೇನೋ ಇವರಿಗೆ ಸಾಮಾನ್ಯರಿಗೂ ಉತ್ತಮರಿಗೂ ಒಟ್ಟಿಗೆ ತಿಳಿದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದರೆ ಸಾಮಾನ್ಯನ ದ್ವರ್ಥಂ ಮಹಾಭಾರತಂ ಸಾಮಾನ್ಯನ ದ್ವರ್ಥಂ ಮಹಾಭಾರತಂ ಅದು ವ್ಯರ್ಥಂ ಒಂದು ಬರದ ದ್ವರ್ಥಂ ದ್ವಿ ವಿ ಅರ್ಥ ವ್ಯರ್ಥ ದ್ವಿ ಅರ್ಥ ದ್ವರ್ಥ ದ್ವಿ ಅರ್ಥ ಎರಡರ್ಥ ಇರೋದು ಅಂತ ಅರ್ಥ ಎರಡರ್ಥ ಅಂತ ಹೇಳಿದ್ರೆ ಮೂರರ್ಥ ಹತ್ತರ್ಥ ಅವೆಲ್ಲ ಇದೆ ಎರಡರ್ಥ ಯಾವ ರೀತಿ ಅಂದರೆ ಒಂದರ್ಥ ಸರ್ವ ಪ್ರಾಣಿನಾಮ ಅವಗಾಹ್ಯ ಎಲ್ಲರಿಗೂ ತಿಳಿತಕ್ಕಂಥ ಅರ್ಥ ಒಂದು ಅಪರ ಸರ್ವ ಪ್ರಾಣಿನಾಮ ಅನವಗಾಹ್ಯ ಇನ್ನೊಂದು ಯಾರಿಗೂ ತಿಳಿದೇ ಇರತಕ್ಕಂಥದ್ದು ಆದ್ದರಿಂದ ಎರಡರ್ಥವನ್ನು ಹೊಂದಿರೋದ್ರಿಂದ ಮಹಾಭಾರತವನ್ನು ಆ ರೀತಿ ಬರೆದಿದ್ದು ಅತ್ಯಂತ ಸಂಗತವಾದದ್ದು ಅಲ್ಲ ಸಮಾಧಿ ಮುಖ್ಯ ಅಂತ ಅದು ಬೇರೆ ಸಮಾಧಿ ಗುಹ್ಯ ದರ್ಶನ ಅಂತ ಭಾಷೆ ವೈವಿಧ್ಯ ಬೇರೆ ಇದು ಸ್ವರೂಪನೇ ಆಗಿರ್ತಕ್ಕಂಥ ಸ್ವರೂಪ ಅದಕ್ಕಿದೆ ಹೇಳಿಲ್ಲ ಸಮುದ್ರ ಯಾರು ಬೇಕಾದ್ರೂ ಸ್ನಾನ ಮಾಡಬಹುದು ಯಾರಿಗೂ ಪೂರ್ತಿ ಮಾಡೋಕ್ಕಾಗೋದಿಲ್ಲ ಅದು ಅಷ್ಟು ಸುಲಭ ಯಾವುದೇ ಕೆರೆ ಬಾವಿಯಲ್ಲಿ ಸ್ನಾನ ಮಾಡೋಕ್ಕೆ ಸಮುದ್ರ ಸ್ನಾನ ಸುಲಭ ಸುಮ್ಮನೆ ಕುತ್ಕೊಂಡು ಸ್ನಾನ ಮಾಡಿಸಿ ಹೋಗಿಬಿಡುತ್ತೆ ಮೈ ಮೇಲೆ ಸುಮ್ಮನೆ ಕುದ್ದರೆ ಸಾಕು ಅಷ್ಟು ಸಿಂಪಲ್ ಆ ರೀತಿ ಬಾವಿಯಲ್ಲಿ ತೆರೆಗಳು ಬರೋದಿಲ್ಲ ಅಷ್ಟು ಸುಲಭ ಆದರೆ ಮುಂದೆ ಹೋಗಕ್ಕೆ ಹೋದರೆ ಎಲ್ಲ ಬಾವಿನೂ ಆಸೆ ಸಮುದ್ರ ಸಾಧ್ಯ ಆಗಲ್ಲ ಬಾವಿ ತಳಬಿಟ್ಟು ಬರಬಹುದು ಸಮುದ್ರನ ಸಾಧ್ಯ ಆಗೋದಿಲ್ಲ ಆ ರೀತಿ ಇದೆ ಅಂತ ಅರ್ಥ ಇಂತು ಅದು ನೋಡೋಕ್ಕೆ ದೇವರು ಮಾನ್ ಬಂದಿಟ್ಟು ಆಕಾಶ ಎಲ್ಲರಿಗೂ ಕಾಣಿಸುತ್ತೆ ಪೂರ್ತಿ ಯಾರಿಗೂ ಕಾಣಿಸೋದಿಲ್ಲ ಆಕಾಶ ಎಲ್ಲರಿಗೂ ಕಾಣಿಸುತ್ತೆ ಪೂರ್ತಿ ಕಾಣಿಸೋದಿಲ್ಲ ಸಮುದ್ರ ಯಾರೂ ಮುಟ್ಟಬಹುದು ಪೂರ್ತಿ ದಾಟಕ್ಕೆ ಬರೋದಿಲ್ಲ ಆ ರೀತಿ ಮಹಾಭಾರತ ಇದೆ ಅಂತ ಹೇಳಿದ್ರಿಂದ ಅವೆಲ್ಲ ದೃಷ್ಟಾಂತಗಳು ಎವರೆಸ್ಟ್ ಹತ್ತಲಕ್ಕೆ ಎಲ್ರಿಗೂ ಬರೋದಿಲ್ಲ ಓ ಹತ್ತಿಯವರು ಇದ್ದಾರೋ ಇಲ್ಲೋ ಆ ಟೈಪ್ ಎಲ್ರಿಗೂ ಹತ್ತಲಕ್ಕೆ ಬರೋದಿಲ್ಲ ಹತ್ತಿದವರು ಇದ್ದಾರೆ ಎಂಬ ರೀತಿಯಲ್ಲಿ ಅದು ಅವಗಾಹ್ಯ ಅನವಗಾಹ್ಯ ಎರಡೂ ಆಗುತ್ತೆ ಸರ್ವ ಪ್ರಾಣಿನಾಮ ಅನವಗಾಹ್ಯ ಕಿಂತು ಕೇಶಾಂಕಿ ದೇವೇತಿ ನ ಕಸ್ತಿ ದೋಷ ಪೂರ್ತಿ ತಿಳಿಯೋದು ಕೆಲವರಿಗೆ ಮಾತ್ರ ಅಂತ ಅರ್ಥ ಅನವಗಾಹ್ಯ ಸ್ವರೂಪತಾಯ ಹೇತು ಮಾಹ ಪರೋಕ್ಷೇತಿ ಪರೋಕ್ಷ ಅತ್ಯಂತ ಗೂಢ ಪರೋಕ್ಷಾರ್ಥಾಂ ರಹಸ್ಯಾರ್ಥ ಹೊಂದಿರೋದ್ರಿಂದ ಬಾಹ್ಯಾರ್ಥ ಎಲ್ರಿಗೂ ತಿಳಿಯುತ್ತೆ ಒಡಗಿನ ಅರ್ಥ ಎಲ್ರಿಗೂ ತಿಳಿಯೋದಿಲ್ಲ ಹೇಳಿಲ್ಲ ವಿಷಂ ಪುಂಕ್ಷ ತಂದೆ ಮಗನಿಗೆ ಹೇಳಿದೆ ವಿಷ ತಿನ್ನು ಅಂತ ಹೇಳಿದ ಎಲ್ರಿಗೂ ಅರ್ಥ ಆಗುತ್ತೆ ವಿಷ ತಿನ್ನು ಅಂತ ಹೇಳಿ ಮಗನಿಗೆ ಅರ್ಥ ಆಯ್ತು ಈ ಕೆಲಸ ಮಾಡಬೇಡ ಅಂತ ಅರ್ಥ ಆಯ್ತು ಹೊರಗಿನ ಅರ್ಥ ವಿಷ ಯಾವ ವಿಷದ ನಿಮ್ಮ ಅಪ್ಪ ಬರ್ತಾನೆ ವಿಷ ಕೂಡ ಕಳಿಸಿದ್ದಾರೆ ಅಂತ ಕೊಂಡಕ್ಕಾಗತ್ತಾ ಆ ಮಾತಿಗೆ ಅರ್ಥನೇ ಬೇರೆ ಆ ಅರ್ಥದಲ್ಲಿ ಒಡಗಿನ ಅರ್ಥ ಹೊರಗಿನ ಅರ್ಥ ಕೆಟ್ಟ ಸಲ ಹೊಂದಾಣಿಕೆ ಇರೋದಿಲ್ಲ ಆ ರೀತಿ ಮಹಾಭಾರತ ಇರೋದ್ರಿಂದ ಪರೋಕ್ಷಾರ್ಥ ಎಲ್ರಿಗೂ ತಿಳಿದ್ರು ಇವರು ಬರೀ ಮಹಾಭಾರತ ಕಥೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ಆದರೆ ದುರ್ಯೋಧನನೇ ಹೀರೋ ಈ ರೀತಿ ಅಪರ್ಥ ಮಾಡ್ಕೋತಾರೆ. ದುರ್ಯೋಧನನೇ ವ್ಯಾಧಿ ಶ್ರೇಷ್ಠ, ಛಲದೊಳ್ಳು ದುರ್ಯೋಧನ, ಈ ರೀತಿ ಅರ್ಥ ಮಾಡಿಸೋಣ. ಕಥೆ ಹಾಗೆ ಇದ್ದರೂ ಕೂಡ ಅರ್ಥ ಮಾಡ್ಕೊಂಡ ರೀತಿ ಬೇರೆ ಮಾಡ್ತಾರೆ. ಕೌರವರೇ ಭಾರಿ ಒಳ್ಳೆಯವರು, ಪಾಂಡವರೇ ಕೆಟ್ಟವರು, ಕಥೆ ತಿಳಿದಿದೆ, ಅದು ಇಂಟರ್ಪ್ರಿಟೇಷನ್ ಬೇರೆ ಮಾಡ್ಕೋತಾರೆ. ಈ ಅರ್ಥದಲ್ಲಿ ಆಗ ಅದು ಉಂಟು. ಅತ್ಯಂತ ಗೂಢ ನನು ಧರ್ಮಾದಿ ಅನೇಕ ವಿಷಯತ್ವೇ ಅಸ್ ಕಥಂ ಏಕವಾಕ್ಯತ ಇತ್ಯತಃ ಕೇವಲೇತಿ ಕೇವಲಂ ಏಕಮೇವ ಹೋಸ್ವರೂಪಂ ಪರಂ ಮುಖ್ಯ ಪ್ರತಿಪಾದ್ಯಂ ಯಸ್ಯ ಅಸೌ ಸಾಹ ತಥೋಕ್ತ. ಇಲ್ಲೊಂದು ಸ್ವಾರಸ್ಯ, ಮತ್ತೊಂದು ಪ್ರಶ್ನೆ. ಮಹಾಭಾರತಕ್ಕೆ ಅನೇಕ ಅರ್ಥ ಇದೆ ಅಂತ ಹೇಳಿದರೆ, ಅದನ್ನು ಅನೇಕ ಅರ್ಥ ಇದ್ದರೆ ಏಕವಾಕ್ಯತೆಯೇ ಬರಲಿಲ್ವಲ್ಲ? ಏಕವಾಕ್ಯತೆ ಬರಬೇಕಲ್ಲ. ಒಂದು ರೋಡ್ ಎಲ್ಲ ಕಡೆ ಹೋಗಿಬಿಟ್ರೆ ಎಲ್ಲೆಂತ ಹೋಗೋದು ನಾವು? ಹೋಗ್ತಾನೆ ಒಂದು ರೋಡ್ ಎಲ್ಲ ಕಡೆ ಹೋದರೆ ಎಲ್ಲೆಂತ ಹೋಗೋದು? ಅವನು ಒಳ್ಳೆಯದನ್ನ ಕೆಟ್ಟದ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಕೇವಲ ಭಗವತ್ ಸ್ವರೂಪ ಪರಾಮ್, ಮುಖ್ಯಾರ್ಥದಲ್ಲಿ ಪರಮಾತ್ಮನೊಬ್ಬನ್ನೇ ಹೇಳುತ್ತಾದ್ರಿಂದ ಗೊಂದಲ ಇಲ್ಲ. ಅಮುಖ್ಯಾರ್ಥದಲ್ಲಿ ಧರ್ಮಾದಿಗಳನ್ನ ಹೇಳೋದ್ರೆ ಅದು ಸರಿನೇ. ಅದು ಹೇಳಿದ್ದಾರೆ ಸಮಾಕರ್ಷ ಬ್ರಹ್ಮಸೂತ್ರಗಳಲ್ಲಿ, ಸಮಾಕರ್ಷಾಧಿಕಾರಣ ಅಂತಿದೆ. ಒಂದು ಪ್ರಶ್ನೆ ಹಾಕ್ಕೊಂಡು ಸರ್ವ ಶಬ್ದಗಳು ಭಗವತ್ಪರವಾಗೋದಾದರೆ ಅಹರ ಸಂಧ್ಯಾ ಉಪಾಸೀತ ಅಂತ ವಾಕ್ಯ ಇದೆ. ಈ ವಾಕ್ಯದ ಯಾತಕ್ಕೆ ಹೇಳ್ತೀರಿ ನಮಗೆ ಪ್ರತಿನಿತ್ಯ ಸಂಧ್ಯಾನೇ ಮಾಡಬೇಕು ಅಂತೇಳಿ? ಆದರೆ ಅರ್ಥ ಆಗಲಿ ನಿಮ್ಮ ಪ್ರಕಾರ, ಎಲ್ಲ ಪದಗಳು ಭಗವತ್ಪರ ಆದಮೇಲೆ ಅಹ ಅಂದ್ರೆ ಭಗವಂತ, ಮತ್ತೆ ಅಹ ಆದ್ರೆ ಭಗವಂತ, ಸಂಧ್ಯಾ ಅಂದ್ರೆ ಭಗವಂತ, ಉಪಾಸೀತ ಅಂದ್ರೆ ಭಗವಂತ, ಸಂಧ್ಯಾನ ಬಂದು ಹೇಳಕ್ಕೆ ಆಗಲಿಲ್ವಲ್ಲ. ದೇವರು 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 ಅಂತ ಹೇಳಿದಾಗ ಆಯ್ತು ಅಷ್ಟೇ. ನಾವು ಸಂಧ್ಯಾ ಮಾಡೋದ್ರಿಂದ ಗೊತ್ತೆ, ಸತ್ಯಂ ವದ, ಸತ್ಯಂ ಅಂದ್ರೆ ಭಗವಂತ, ವದ ಅಂದ್ರೆ ಭಗವಂತ, ಸತ್ಯ ಹೇಳುವಂಥ ಅರ್ಥ ಏನಾಗಲಿಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಪರಮ ಮುಖ್ಯ ಅರ್ಥ ಅದು. ಉಳಿದ ಅರ್ಥಗಳೆಲ್ಲ ಏನಾಗಿದೆ, ಮೇನ್ ಹೈವೇ ಹೋಗ್ತಾ ಇದೆ, ಡಿವಿಯೇಷನ್ ಎಷ್ಟೋ ಇದೆ ಮಧ್ಯೆ ಮಧ್ಯೆ. ಎಲ್ಲ ಹೈವೇಲಿ ತೋರಿಸಿರ್ತಾರೆ, ಮೇನ್ ಅಲ್ಲಿ ಹಾಕಿರ್ತಾರೆ, ಸೈಡಲ್ಲಿ ಹಳ್ಳಿಗಳ ಹೆಸರೆಲ್ಲ ಬರುತ್ತೆ. ಅದು ಚಿಕ್ಕ ಚಿಕ್ಕ ಹಳ್ಳಿಗಳಿಗೂ ಎನ್ ರೂಟ್ ಆ ಕಡೆ ಹೋಗಿ ಅಲ್ಲಿಂದ ಡೈವರ್ಷನ್ ತೊಗೊಂಡೇ ಸಿಗುತ್ತೆ ಅಂತೇಳಿ. ಡೈವರ್ಷನ್ ತೊಗೊದೇ ಇದ್ದವರು ಸೀದಾ ಅಲ್ಲಿಗೆ ಹೋಗ್ತಾರೆ, ಬಾಂಬೆ ರೋಡ್ ಮುಂಬೈವರೆಗೂ ಹೋಗ್ತಾನೆ. ಆದರೆ ಮಧ್ಯೆ ಮಧ್ಯೆ ಎಲ್ಲಿ ಬೇಕಾದ್ರೆ ಮುಂಬೈಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಏ ಮುಂಬೈ ರೋಡ್ ನಾನು ಬೇರೆ ಕಡೆ ಯಾಕೆ ಹೋಗೋದು ಅಂತ ಕೇಳಿದರೆ ಮಧ್ಯೆ ಹೋಗ್ಲಿಕ್ಕೆ ಅವಕಾಶ ಇದೆ ಅವರಿಗೆ, ಆದರೆ ಮೇನ್ ರೋಡ್ ಮಾತ್ರ ಅಲ್ಲಿಗೆ ಹೋಗೋದು. ಆ ರೀತಿ ಮೇನ್ ಮುಖ್ಯಾರ್ಥ ಯಾವುದದು? ಹರಿಸರ್ವೋತ್ತಮತ್ವನೇ. ಅಮುಖ್ಯಾರ್ಥವಾಗಿ ಸತ್ಯಂ ವದ ಧರ್ಮಂಚರ, ಪಾಂಡವರೆಲ್ಲ ಧರ್ಮಿಷ್ಠರು, ಧರ್ಮಶ್ರೇಷ್ಠ ಅಂತ ಅರ್ಥ. ಹಾಗೆ ತಗೋ, ಕೌರವರೆಲ್ಲ ಭಾರಿ ದುಷ್ಟರು, ಅವರು ಸತ್ರು ಅಂದ್ರೆ ಕೆಟ್ಟವರಿಗೆ ಒಳ್ಳೆ ಕೆಟ್ಟದಾಗುತ್ತೆ ಅಂತ ಅರ್ಥ. ಹೇಗೆ ಅರ್ಥ ಬಿಡಿಸ್ಕೋಬೇಕಲ್ಲ. ಈ ರೀತಿ ಮಾಡಿಕೊಂಡ ಸಮಸ್ಯೆನೇ ಬರೋದಿಲ್ಲ. ಸರ್ವ ಪ್ರಾಣಿರಾಮ್ ನಾನು ಧರ್ಮಾದಿ ಅನೇಕ ವಿಷಯತ್ತು, ಇದೆಲ್ಲ ಬೇರೆಯವ್ರಿಗೆ ಹೇಳಕ್ಕೆ ಬರಲೇ ಇಲ್ಲ. ಬೇರೆಯವರಿಗೆ ಮಾತು ಹೇಳೋದು ಈ ರೀತಿ ವಿಭಾಗ ಮಾಡೋಕ್ಕೆ ಬರಲಿಲ್ಲ. ಸಾವಕಾಶ, ದುರವಕಾಶ, ದುರ್ಬಲ, ಪ್ರಬಲ, ಆಮೇಲೆ ಮುಖ್ಯ ಅರ್ಥ, ಅಮುಖ್ಯ ಅರ್ಥ, ಇಷ್ಟೆಲ್ಲ ಅರ್ಥ ಮಾಡಿ ಬರದೆ ಹೋಗಿದ್ದರಿಂದ ತಲೆ ಚೌಚದ ಅರ್ಥ ಮಾಡಿ ಕೆಡಿಸ್ಕೊಂಡ್ಬಿಟ್ಟಿರೋದು. ಅಷ್ಟೇ ಕಥಂ ಏಕವಾಕ್ಯತ ಇತ್ಯತ ಕೇವಲೇತಿ ಕೇವಲಂ ಏವಮೇವ ಭಗವತ್ತು ಇದು ಬೆಳೆದ ಮಳೆ ಬಂತು, ಬೆಳೆ ಬಂದ್ಬಿಡ್ತು, ಬೆಳೆ ಬಂತಷ್ಟೇ ಆಯಿತು, ಓ ಮನುಷ್ಯರಿಗೆ ಅನ್ನ ಸಿಕ್ತು, ಪ್ರಾಣಿಗಳನ್ನ ಸಿಕ್ತು ಅಂತ ತಿಳ್ಕೊಂಡ್ಬಿಟ್ರು. ಪ್ರಾಣಿಗಳನ್ನ ಯಾವುದು ಹೊಟ್ಟು ಅವೆಲ್ಲ ಪ್ರಾಣಿಗಳನ್ನ, ಕಾಳೆಲ್ಲ ಮನುಷ್ಯರನ್ನ, ಅದು ಬೆಳೆದಿರೋದೆಲ್ಲಿ? ಅದರೊಳಗೆ ಬೆಳೆದಿರೋದು ಒಟ್ಟಿಗೆ. ಇದು ಪ್ರಾಣಿಗಳಿಗೆ ಬೇರೆ ಬೆಳೆದು ಬೇರೆ ಬೆಳೆದಿಲ್ಲ, ಅದರೊಳಗೆ ಬೆಳೆದಿದೆ. ಕಾಳೆಲ್ಲ ಇವನು ತಗೋತಾನೆ, ಹೊಟ್ಟೆಲ್ಲ ಯಾರಿಗೆ ಹಾಕ್ತಾನೆ? ಬಾಳೆಹಣ್ಣು ಕೊಟ್ಟು ಚಿವಳಿ ಅಂತಂದ್ರೆ ಬಿಸಿಪ್ಪಿ ಅದಕ್ಕೆ ಹಾಕ್ತಾನೆ. ಇಬ್ಬರಿಗೂ ಆಯ್ತು ಅದು, ಎರಡರ್ಥ ಇದೆಯೋ ಅದರಲ್ಲಿ. ಮತ್ತೆ ತಿನ್ಬೇಕಾದ್ರೆ ಮುಖ್ಯವಾಗಿ ಬಾಳೆಹಣ್ಣು ತಿಂದ ಅಂತ ಕೇಳಿದರೆ ಸಿಪ್ಪೆ ತಿಂದೆ ಅಂತ ಯಾರು ಅರ್ಥ ಮಾಡ್ಕೊಡೋದಿಲ್ಲ. ಏನಂತ ಅರ್ಥ ಅದಕ್ಕೆ? ತಿರುಳು ಅಂತಲೇ ಅರ್ಥ. ಸೊ ಶಾಸ್ತ್ರದ ತಿರುಳು ಅಂದರೆ ಏನು? ಹರಿಸರ್ವೋತ್ತಮತ್ವನೆ. ಶಾಸ್ತ್ರದ ತಿರುಳು ಹರಿಸರ್ವೋತ್ತಮತ್ವ. ಆದರೆ ತಿರುಳು ಬರೀ ಇರೋದಿಲ್ಲ, ಮತ್ತೆ ಸಿಪ್ಪೆ ಗಿಪ್ಪೆ ಹೇಗಿರ್ತದೋ ಧರ್ಮಾದಿಗಳ ಬಗ್ಗೆ ಆ ರೀತಿ ಪ್ರತಿಪಾದನೆ ಇರೋದರಿಂದ ಗೊಂದಲವೇ ಇಲ್ಲ. ಕೇವಲಂ ಏಕಮೇವ ಭಗವತ್ ಸ್ವರೂಪ ಧರ್ಮಾದ್ಯನೇಕ ಪರಂ ಮುಖ್ಯ ಪ್ರತಿಪಾದ್ಯ, ಮುಖ್ಯ ಪ್ರತಿಪಾದ್ಯ ಭಗವತ್ ಸ್ವರೂಪ. ಯಶ್ಯಾಹ ಸಾ ತಥಾ ಉಕ್ತ ಧರ್ಮಾದಿಕಂತು ತಾದರ್ಥೇನ ಅಮುಖ್ಯ ಪ್ರತಿಪಾದ್ಯ ವ್ಯತಿಭಾವ. ಧರ್ಮಾದಿಗಳಲ್ಲ ಅಮುಖ್ಯ ಪ್ರತಿಪಾದ್ಯ, ಅಲ್ಲೂ ಕೂಡ ವಿಷ್ಣು ಪ್ರತಿಪಾದಕತ್ವ ಇದೆ. ಸತ್ಯಂ ವದ, ಅಲ್ಲಿ ಸತ್ಯವನ್ನು ಹೇಳು, ವಿಷ್ಣು ಸರ್ವೋತ್ತಮ ಎರಡರ್ಥ ಇದೆ, ಇನ್ನೊಂದು ಅರ್ಥ ಇದೆ. ಸತ್ಯಂ ವದ ವಿಷ್ಣು ಪ್ರೀತ್ಯರ್ಥಂ. ಸೊ ವಿಷ್ಣು ಪ್ರತಿಪಾದಕ ಆಯ್ತಲ್ಲ ಈಗ. ಸತ್ಯಂ ವದ ಅಂತೇಳಿ ಅಲ್ಲೇ ನಿಲ್ಲಿಸಿಬಿಟ್ಟಿದ್ರೆ ಏನಾಗ್ತಿತ್ತು? ಯಾತಕ್ಕೆ ಪರ್ಪಸ್ ಇಲ್ಲ. ವಿಷ್ಣು ಪ್ರೀತ್ಯರ್ಥಂ ಧರ್ಮಂಚರ ವಿಷ್ಣು ಪ್ರೀತ್ಯರ್ಥಂ, ಗೊತ್ತಾಯ್ತಾ? ನಪಲಾಂಡು ಭಕ್ಷಯಿತ ವಿಷ್ಣು ಪ್ರೀತ್ಯರ್ಥಂ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಎಲ್ಲ ವಿಷ್ಣುಪರ ಆಗಿದೆ. ವಿಷ್ಣುಪರ ಅಂಬೋದು ಯಾವ ರೀ ಅನೇಕ ರೀತಿಯಲ್ಲಿ ಆಗುತ್ತೆ. ಪ್ರತ್ಯಕ್ಷರ ವಿಷ್ಣುಪದ, ಪ್ರತಿಪದ ವಿಷ್ಣುಪದ, ಪ್ರತಿವಾಕ್ಯ ವಿಷ್ಣುಪರ, ಅದೊಂದು ರೀತಿಯ ಅರ್ಥ. ಅಥವಾ ಪ್ರತಿಕಾರ್ಯವು ವಿಷ್ಣುಪದ ಅರ್ಥ ಮಾಡ್ಕೊಂಡಾಗ ಅದು ವಿಷ್ಣುಪರನೇ ಬಂದಾಗ ಅರ್ಥ ಆಯ್ತಾ? ಈಗ ಈ ದೃಷ್ಟಿಯಿಂದ ಯಾವ ಸಮಸ್ಯೆನೂ ಬರಲಿಲ್ಲ. ನೈವೇದ್ಯ ಮಾಡಬೇಕಾಗಿದ್ದು ಸ್ವಲ್ಪ ಸೌದೆ ಕೊಡ್ತೀರಾ ಅಂತ ಕೇಳಿದ್ರು. ಸೌದೆ ನೈವೇದ್ಯ ಮಾಡ್ತಾರೆ ಯಾರು ಕೂಡ? ಏನರ್ಥ ಸೌದೆ ಕೊಟ್ಟರೆ ಅಡುಗೆ ಮಾಡ್ತೀವಿ, ಅದರಿಂದ ನೈವೇದ್ಯ ಮಾಡ್ತೀವಿ ಅಂತ ಅರ್ಥ. ಅದನ್ನು ಫಾಸ್ಟಾಗಿ ಏನಂತ ಹೇಳಿಬಿಟ್ಟ? ದೇವ್ರ ಪೂಜೆ, ದೇವ್ರ ನೈವೇದ್ಯಕ್ಕೆ ಇಡ್ಲೇ ಇಲ್ಲ ಮನೆಯಲ್ಲಿ ಅಂತ ಹೇಳಿ ಏನು ಮಾಡ್ಬೇಕು? ದೇವ್ರ ನೈವೇದ್ಯ ಮಾಡೋಕ್ಕೆ ಸೌದೆನೇ ಇಲ್ಲ ಅಂತ ಕೇಳಿದರೆ ಸೌದೆ ನೈವೇದ್ಯ ಮಾಡಿ ಯಾರು ಕೇಳ್ತಾರಾ? ಅದು ಅನ್ವಯ ಮಾಡ್ಕೋಬೇಕಂತ. ಅದು ಅದು ಅನ್ವಯ ಹೇಗೆ, ಅದರಿಂದ ಅನ್ನ ಮಾಡಿ ಅದರಿಂದ ದೇವರ ನೈವೇದ್ಯ ಮಾಡೋದು ಅಂತ. ಸೊ ಯಾವುದೇ ಕೆಲಸ ನಿಷಿದ್ಧ ಪದಾರ್ಥನ ಹಾಗೆ ನಿಷಿದ್ಧ ಅಂತ ಕೇಳಿ ವಿಷ್ಣು ಯಾತಕ ನಿಷಿದ್ಧ, ವಿಷ್ಣು ಪ್ರೀತ್ಯರ್ಥಂ ನಿಷಿದ್ಧ, ವಿಷ್ಣು ಪ್ರೀತ್ಯರ್ಥಂ ವಿಧಿ ಅದಕ್ಕೆ ಹೇಳ್ತಾರೆ ನೋಡಿ. ತದ ತಾದರ್ಥ್ಯ ಅಂದರೆ ಇದೇನೆ, ವಿಷ್ಣು ಪ್ರೀತ್ಯರ್ಥ ಅಂದರು ಅಂದರೆ ತಾದರ್ಥ್ಯ ಅಂದರು ಅಂದರು. ಸಯೇವ ಅರ್ಥ ಯಸ್ಯ ಗೊತ್ತಾಯ್ತಾ, ಅದು ತದರ್ಥ. ತದರ್ಥ ಮತ್ತು ತಾದರ್ಥ್ಯ ಅಂತ ಬಂತು. ತದರ್ಥಸ್ಯ ಭಾವ ತಾದರ್ಥ್ಯಂ ಸಾ ಏವ ಸಾ ಅಂತ ಬಿಡಿಸ್ಕೊಂಡು ಸಾ ಅಂದರೆ ವಿಷ್ಣುರೇವ ಅರ್ಥ ಮುಖ್ಯಾರ್ಥ ಅಥವಾ ಪ್ರತಿಪಾದ್ಯ ಅಥವಾ ಪ್ರೀತಿ ಅದೆಲ್ಲ ಇಟ್ಕೊಂಡಾಗ ತಾದರ್ಥೇನ ಅಮುಖ್ಯ ಪ್ರತಿಪಾದ್ಯಮಿತಿ ಭಾವ. ಭಗವತ್ ಪ್ರತಿಪಾದನ ನಾ ಸಂಕೀರ್ಣತೆಯ ಅಪಿದು ನಿಷ್ಕೃಷ್ಟತೆಯ ಇತಿ ಜ್ಞಾಪನಾಯ ಸ್ವರೂಪ ಇತ್ಯುಕ್ತ. ಉಳಿದೆಲ್ಲ ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳಿದರೆ ದೇವ್ರ ವಿಷಯ ಅಂತ ಕೇಳ್ತಾರೆ ಅಂತ ಕೇಳಿದರೆ ದೇವ್ರ ವಿಷಯ ಧರ್ಮಾದಿಗಳ ವಿಷಯ ದೇವ್ರ ಪ್ರೀತಿಗೆ ಹೇಳಿದರು. ದೇವ್ರ ವಿಷಯ ಅಂತ ಕೇಳ್ತಾರೆ ಅಂದರೆ ದೇವ್ರ ಪ್ರೀತಿಗೆ ಇನ್ನೊಂದು ಏನು ಪರ್ಪಸ್ ಇಲ್ಲ, ಅದೇ ಅಲ್ಟಿಮೇಟ್ ಗೊತ್ತಾಯ್ತಾ, ಅದೇ ಅಲ್ಟಿಮೇಟ್. ಆದರೆ ಅದ್ರ ಮೇಲೆ ಇನ್ಯಾತಕ್ಕೆ ಅಂತ ಕೇಳಬಾರ್ದು. ಭಗವತ್ ಪ್ರತಿಪಾದನ ಸಂಕೀರ್ಣತೆ ಅಂದ್ರೇನು ಸೇರಿಸಿ ಇನ್ನೊಂದು ವಿಷಯನ ಸೇರಿಸಿಡೋದು ಕೇವಲ ಹೇಳೋದ್ರಿಂದ ಸಮಸ್ಯೆ ಇಲ್ಲ. ಅಪಿದು ನಿಷ್ಕೃಷ್ಟತೆಯ ಇತಿ ಜ್ಞಾಪನಾಯ ಸ್ವರೂಪ ಇತ್ಯುಕ್ತ. ನಿಷ್ಕೃಷ್ಟತೆಯ ಬೇರೆ ನಿಕೃಷ್ಟತೆಯ ಬೇರೆ, ಎರಡು ಪದಗಳು ಹತ್ತತ್ರ ಕಾಣಿಸುತ್ತೆ. ನಿಕೃಷ್ಟ ಅಂದರೆ ಬೇರೆ, ನಿಷ್ಕೃಷ್ಟ ಅಂದರೆ ಬೇರೆ. ನಿಕೃಷ್ಟ ಅಂದರೆ ಏನೋ ಭಾರಿ ಕೆಟ್ಟದು, ನಿಕೃಷ್ಟ ಮನುಷ್ಯ ತೀರ ಲೋಯೆಸ್ಟ್ ವರಿಷ್ಠವ್. ನಿಷ್ಕೃಷ್ಟ ಪರಿಷ್ಕೃತವಾದ ಅರ್ಥ ಗೊತ್ತಾಯ್ತಾ. ನಿಷ್ಕರ್ಷ ಮಾಡಿ ಹೇಳಿದಾಗ ನಿಷ್ಕೃಷ್ಟ ಅಂತಾಗುತ್ತೆ, ನಿಷ್ಕರ್ಷ ಮಾಡಿ ಹೇಳಬೇಕು. ನಿಷ್ಕೃಷ್ಟತೆಯ ಇತಿ ಜ್ಞಾಪನಾಯ ಸ್ವರೂಪ ಇತ್ಯುಕ್ತಂ. ಅದೆಲ್ಲ ತಿಳಿಸೋದಕ್ಕೋಸ್ಕರವಾಗಿ ಪದ ಇಟ್ಟಿದ್ದಾರೆ ಆಚಾರ್ಯರು. ಸ್ವರೂಪತಃ ಮಹಾಭಾರತ ಕೇವಲ ಭಗವತ್ ಸ್ವರೂಪ ಪರಾಂ ಪರೋಕ್ಷಾರ್ಥಾಂ ಮಹಾಭಾರತ ಸಂಹಿತಾಂ ಅಚೀಕೃಪತ್. ಸಂಹಿತ ಅನ್ನೋ ಶಬ್ದ ವೇದಗಳಿಗೆ ಉಪಯೋಗಿಸ್ತಾರೆ. ಮಹಾಭಾರತ ವೇದ ತುಲ್ಯವಾದ ಗ್ರಂಥವಾದ್ದರಿಂದ ಸಂಹಿತ ಅಂತ ಕರೆದರು. ಇನ್ನೂ ತಗೊಂಡ ವೇದಕ್ಕಿಂತ ಉತ್ತಮ ಅಂತ ಇನ್ನೊಂದು ಅರ್ಥ ಹೇಳಿದರು. ಹೀಗೆ ಮಹಾಭಾರತದ ಮಹಿಮೆಯನ್ನೆಲ್ಲ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದಿರಿ, ಇದಕ್ಕೆಲ್ಲ ಏನು ಆಧಾರ ಅಂತ ಪ್ರಶ್ನೆ. ಇಷ್ಟಕ್ಕೆಲ್ಲ ಏನು ಆಧಾರ ಆಚಾರ್ಯ? ಇಷ್ಟೆಲ್ಲ ಕ್ಲಿಯರಾಗಿ ಹೇಳಿದ್ರೆ ಅರ್ಥ ಯಾವುದನ್ನು ಸಂಯುಕ್ತಿಕವಾಗಿ ಹೇಳಿರ್ತಾರೆ ಅದಕ್ಕೇನು ಬೇಕಾಗಿಲ್ಲ, ಯಾವ ಆಧಾರನೂ ಬೇಕಿಲ್ಲ. ಆದರೆ ಆಚಾರ್ಯ ಬಿಡೋದಿಲ್ಲ, ನಿಮ್ಮ ಎರಡು ಕಾರಣಕ್ಕೆ ಕೊಟೇಶನ್ ಕೊಡ್ತಾರೆ. ಒಂದು ಕಾರಣ ಏನು ಅಂದರೆ ಆಧಾರ ಕೊಟ್ಟು ಹೇಳಿದಾಗ ಶಿಷ್ಯರಿಗೆ ಸದ್ಯ ಜಾಸ್ತಿ ಆಗಲಿ ಅಂತ ಒಂದು. ಇನ್ನೊಂದು, ಇದೆಲ್ಲ ನಾವು ಹೇಳಿದ್ದೇವೆ ಅಂತ ಹೇಳಿದ್ರೆ ವೇದವ್ಯಾಸ ಹೇಳಿದ್ರೆ ಹೇಳಿದ್ದೇವೆ ಹೊರತು ಸ್ವಂತ ಏನು ಹೇಳಿಲ್ಲ. ಕ್ರೆಡಿಟ್ ಯಾರಿಗೆ ಹೋಗಬೇಕೆಲ್ಲ ಕೂಡ ವೇದವ್ಯಾಸರಿಗೆ ಹೋಗಬೇಕು. ಇದು ಆಚಾರ್ಯ ದೊಡ್ಡ ಯಾವ ಕಾಲಕ್ಕೂ ಹರಿಸರ್ವೋತ್ತಮದ ಹರಿಸರ್ವೋತ್ತಮತ್ವನೇ. ಆಚಾರ್ಯ ಏನೋ ನಮ್ಮಲ್ಲಿ ಇದೆ ಅವ್ರು ಹೇಳಿದ್ದು ನಾವು ಹೇಳಿಬಿಟ್ಟಿವಿ ಅಂತ ಹೇಳಿಬಿಟ್ರೆ ಅದು ವೇದವ್ಯಾಸರಿಗೆ ಏನು ಮಾಡಿದಾಗತ್ತೆ? ಅದರಿಂದ ದೋಷ ಹೇಳಿದಾಗತ್ತೆ. ಆ ದೋಷ ಬರಬಾರದು ಅಂತೇಳಿ ಪ್ರತಿ ಸರ್ತರೂ ಕೊಟ್ಟು ಹೇಳ್ಕೊಂಡಕ್ಕೆ ಹೋಗ್ತಾರೆ. ತಚ್ಚೋಗ್ತ ಏನ ಅದ್ರದ್ದು ಏನಾಯ್ತು? ಈಗ ಇವಾಗ ಏನಾಯ್ತು? ಪ್ಲಸ್ ಪಾಯಿಂಟ್ ಏನಾದಾಗಾಯ್ತು? ನಿಮ್ಮ ಪ್ರಕಾರ ಮೈನಸ್ ಪಾಯಿಂಟ್ ಆಯ್ತು. ಅದನ್ನೇ ನೋಡಿ, ಫಸ್ಟ್ ಹೇಳ್ಬೇಕು ಯಾವಾಗಲೂ ಕೂಡ, ಉಪಯೋಗ ಇಲ್ಲ. ಫಸ್ಟ್ ಹೇಳಿದ್ರೆ ಏನು ಏನು ವಿಷಯ ಬಂದ ಅವರಂತರು ನಿವೇದನೆ ಆಗಿ ಬರ್ಬೇಕು ನಾವು. ಆದರೆ ಎರಡು ಕಾರಣ ಇದೆ. ಈ ಇದನ್ನು ಹುಡುಕಿ ಹೇಳೋದು ಯಾರಿಗೆ ಸಾಧ್ಯ ಆಯ್ತಾ? ಅರ್ಥ ಆಯ್ತಾ? ಈಗ ಎಲ್ಲ ನಾವು ಕೊಟ್ಟ ಪದಾರ್ಥನೇ ಎಲ್ಲ ಕೂಡ ಅಡಿಗೆವ್ರಿಗೆ. ಏ, ನೀಗಾಗ ದುಡ್ಡು ನಾವು ಕೊಟ್ಟ ಪದಾರ್ಥ ನೀಗೆ ಕಡೆಗೆ ದುಡ್ಡು ಕೊಡ್ಬೇಕು ನಾವು ಅಂತ ಕೇಳಿದ್ರೆ, ಎಲ್ಲ ಪದಾರ್ಥ ನಮ್ಮದು, ಜಾಗ ನಮ್ಮದು, ಎಲ್ಲ ನಮ್ಮದು, ನೀಗಾಗೆ ದುಡ್ಡು ಕೊಡಬೇಕು ಅಂತ ಕೇಳಿದರೆ ಆ ಪಾಕ ಮಾಡೋದು ಯಾರ ಕೆಲಸ? ಪದಾರ್ಥ ಅಲ್ಲಿ ಹುರಿದಾದ್ರೂ ಕೂಡ ಪಾಕ ಮಾಡೋ ಸ್ಪೆಷಾಲಿಟಿ ಯಾರ್ದು ಅವರು? ಈ ವಾಕ್ಯಗಳದ್ದು ಯಾರಿಗೆ ಆಚಾರ ಅವತಾರಕ್ಕಿಂತ ಮುಂಚೆ ಯಾಕೆ ಯಾರು ಉಲ್ಲೇಖ ಮಾಡಲಿಲ್ಲ ಇವನ? ಯಾಕೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಅರ್ಥ ಆಯ್ತಾ? ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯವೀರ್ಯಂ. ಆ ಕಾರ್ಯ ಮಾಡೋ ಸಾಮರ್ಥ್ಯ ಯಾರಲ್ಲಿತ್ತು? ಆಚಾರ್ಯರಲ್ಲಿ ಮಾತ್ರ ಇತ್ತು. ಆದ್ದರಿಂದನೇ ಅದೇ ಪದಾರ್ಥದಿಂದನೇ ಕೆಟ್ಟ ಅಡುಗೆ ಮಾಡೋಕ್ಕೂ ಬರುತ್ತೆ, ಒಳ್ಳೆ ಅಡುಗೆ ಮಾಡೋಕ್ಕೂ ಬರುತ್ತೆ. ಅದೇ ಮೂಲ ಗ್ರಂಥಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಯಾರಿಗೆ ಗೊತ್ತಿತ್ತು? ಇವತ್ತು ಎಷ್ಟು ಜನಕ್ಕೆ ಗೊತ್ತಿದೆ? ಹೋಗಲಿ, ಬಿಟ್ಬಿಡೋಣ. ಇವತ್ತು ಆಚಾರ ಗ್ರಂಥ ಓದ್ತಾ ಹೋದರೆ ಎಷ್ಟು ಜನಕ್ಕೆ ಏನು ಗೊತ್ತಾಗೋದೇ ಇಲ್ಲ. ಬೈ ಪುರಾಣಗಳು ಬೈತಾರೆ ಅಷ್ಟೇ, ಹೊಂದಾಣಿಕೆನೇ ಇಲ್ಲ, ಹಾಗೆ ಹೀಗೆ ಅಂತ ಬೈದು ಬಿಡ್ತಾರೆ. ತಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಅದನ್ನೇ ಬೈದಾಕ್ಬಿಡ್ತಾರೆ. ಆದ್ದರಿಂದ ಆಚಾರ್ಯರ ಮಾತು ಕೊಟೇಶನ್ ಕೊಡೋದು ಬಹಳ ಅರ್ಥವತ್ತಾದದು. ಮತ್ತು ಇನ್ನೊಂದು, ಒಂದು ಶಿಷ್ಯರಿಗೆ ದಾರ್ಢ್ಯ ಬರಬೇಕು, ಕುಡಿದವ್ರಿಗೆ ಏನಾಗಬೇಕು? ಆ ಮೂಲಕವಾಗಿ ಉತ್ತರ ಕೊಡೋದು ಕಷ್ಟ ಆಗಬೇಕು. ಪ್ರತಿವಾದಗಳ ಪ್ರಮಾಣ ಕೊಟ್ಟಾಗ ಪ್ರತಿವಾದಗಳ ಕಟ್ಟಾಯಿತು ಗೊತ್ತಾಯ್ತಾ. ಇವನು ಬಿಡೋದು ಶಿಷ್ಯರಿಗೆ ಸದ್ಯ ಎರಡೆರಡು ಆಯ್ತು. ಈಗ ಅವರಿಗೆ ಅಶ್ರದ್ಧೆ ಬರಬೇಕು, ಸದ್ಯ ಬರಬೇಕು, ಅದಕ್ಕೆ ದ್ವಂದ್ವವಾಯಿತು. ಎರಡೆರಡು ಕೆಲಸ ಒಟ್ಟಿಗೆ ಮಾಡ್ತಾ ಹೋಗ್ತಾರೆ ಶ್ರೀಮದ್ ಆಚಾರ್ಯ. ಇವತ್ತೇನಾಯಿತು? ಅದು ಮಾರ್ಕ್ಸ್ ಕಾರ್ಡ್ ತೋರಿಸ್ದೆ, ಜೆರಾಕ್ಸ್ ಹಾಕ್ತಾ ಒರಿಜಿನಲ್ ತೋರಿಸ್ದೆ, ಇನ್ನೊಂದು ತೋರಿಸ್ತಾ ಮತ್ತು ಒರಿಜಿನಲ್ ತೋರಿಸ್ದೆ, ಎಲ್ಲ ಒರಿಜಿನಲ್ ತೋರಿಸ್ತಾ ಇದೇ ಒರಿಜಿನಲ್ ಸ್ಪೆಷಾಲಿಟಿ ಅಂತ ಕೇಳಿದರೆ, ಒರಿಜಿನಲ್ ಇರೋದಕ್ಕೆ ಸ್ಪೆಷಾಲಿಟಿ ಅದು. ಅರ್ಥ ಆಯ್ತಾ? ಜೆರಾಕ್ಸಿ ಮಹತ್ವ ಯಾವಾಗ ಬರುತ್ತೆ? ಒರಿಜಿನಲ್ ಇದ್ರೇನೆ, ಅದಕ್ಕೆ ಒರಿಜಿನಲ್ ಇದೆ ಅಂತ ತೋರ್ಸಕ್ಕೆ ಕೊಟ್ಟಿದ್ದಾರೆ ಆಚಾರ್ಯ. ತಚ್ಚೋಕ್ತಂ ನಾರಾಯಣ ಅಷ್ಟಾಕ್ಷರ ಕಲ್ಪ ಅನ್ನೋ ಗ್ರಂಥನ ಕೋಟ್ ಮಾಡ್ತಾರೆ. ಲೋಕೇಶ, ಎಲ್ಲಿಂದ ಶುರುವಾಗಬೇಕಿದು? ನಟ್ಟ ಧರ್ಮ 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 ಜ್ಞಾನ ಲೋಕ ಕೃಪಾಲು ಭೀಹಿ, ಅದು ಶುರುವಾಯ್ತಲ್ಲ, ಅದಿಷ್ಟಕ್ಕೂ ಆಧಾರ ಸಿಗಬೇಕು. பிரம்மாதிகளே பிரம்மாதிவே பிரம்மாதேகி அர்த்திதா பகவான் வியாசப்பேன அவதார தேனச்சா அதை சுரு மாடியது. அதிஷ்டு விஷயமும் கொடுத்தக்கந்த கொட்டேஷன் கொடுத்தாரு. லோகேஷாக பிரம்ம ருத்ராத்யாக சம்சாரே கிளேசினம் ஜனம் வேதார்த்த அக்னியம் அதிகார வர்த்தித்தஞ்ச ஸ்திரியாதிக்கம் அவேட்சா பிரார்த்தயா மாசோ தேவேஷம் புருஷோத்தமம் தத பிரசன்னோ பகவான் வியாசோ பூத்வாச்ச தேனச்ச அந்யாவதார ரூபைச்ச வேதானுத்தார்த்த பூஷிதம் கேவலேனாத்மபோதேன திருடம் திருஷ்டம் வேதார்த்த சம்யுதம் வேதாதபி பரம் சக்ரே பஞ்சமம் வேதமுத்தமம் பாரதம் பஞ்சராத்திரஞ்ச மூலராமாயணம் ததா புராணம் பாகவதம் சேதி சம்பின்ன சாஸ்திரபுங்கவா இது நாராயணாட்சாட்சர கல்பே. அது நாராயணாட்சாட்சர கல்ப கிரந்த சிகுபேக்கு இவரிகே அதெல்லாம் வாக்கிய கொடுக்கு ரெவெண்ட் கொடி இது தக்கந்த கொடுக்கு அது மாதிரி சம்மதி கொட்டிருப்பேன். இதெல்லாம் யாருக்கு சாத்திய அவரே கொடுக்கு. லோகேஷாக பிரம்மருத்ராத்யாக பிரம்மருத்ராதிகளு யார் அவரு? லோகேஷாக லோகத படையரவர் சாமானியரல்ல. சத்யலோகேஷ அவரு, ஆமேலே கைலாச லோகேஷ இவரு, ஆமேலே ஸ்வர்கலோகேஷ இந்திர, ஹீகெல்லாம் எல்லா லோகேஸ்வரர்களெல்லாம் சேர்க்கொண்டிருக்காரு. சம்சாரே கிளேசினம் ஜனம் சம்சாரதல்லி கிளேசப்படத்தக்கந்த ஜனவன்ன யாத்து கிளேசப்படுத்தா இத்தரு அந்தரே வேதார்த்த அக்ஞம் வேதார்த்த ஜ்ஞா பேரே வேதார்த்தாஜ்ஞா பேரே வேதார்த்த ஜ்ஞா அந்தரேனோ வேதார்த்த திடதோரு வேதார்த்த அக்ஞா வேதார்த்த ஜ்ஞா பேரே வேதார்த்த அக்ஞா பேரே சர்வஜ்ஞ பேரே சர்வாஜ்ஞ பேரே ஆச்சாரு சர்வஜ்ஞரு சர்வாஜ்ஞரு அந்த ஹேதர ஆகி ஏனு கொத்தில் சர்வ அக்ஞரு ஏனு கொத்தே அக்ஞா தெரியதவனு ஜ்ஞா தெரிதவனு இல்லி நோடி அக்ஞா அக்ஞா ஜ்ஞா வேதார்த்த ஜ்ஞா வேதார்த்த அக்ஞ வேதார்த்த ஜ்ஞா அஷ்டே மாதிரி வேதார்த்த ஆஜ்ஞா தில்லோது வேதார்த்தவனு தெரியதே இருத்தக்கந்த அதிகார வர்ஜிதஞ்ச ஸ்திரீ ஆதிக்கம் இதெல்லாம் ஒன்று கும்பு. மதலேதேன வேத ஒதித்தரு கூட வேதார்த்த தெரியதில்ல, இன்னொன்று கும்பிதே வேத ஒன்றுக்கு அதிகாரமே இல்லை அவருக்கு. அதிகார வர்ஜித்த ஸ்திரீயாதிக்கம் ஸ்திரீயாதிக்கம் ஸ்ரீசூத்திர பிரம்மபந்தூனாம் திரையின ஸ்ருதி கோச்சர ஆர்த்தம் அவேட்சா அவர் நோடிபிட்டு பிரார்த்தயா மாசுஹு தேவேஷம் பத ஹேகிதே நோடி. இவரெல்லாம் லோகேஸ்வரர் தேவர் யாரோ தேவேஷ லோகேஸ்வரெல்ல தேவேஷன் ஹத்திர ஹோதரு அந்த ஹேத்தார். லோகேஸ்வரெல்ல தேவேஷன் ஹத்திர ஹோதரு யார் அர்த்த புருஷோத்தமம் புருஷோத்தமம் அந்த தாய்மோ புருஷோ லோகே இதையெல்லாம் அல்லிந்த அர்த்தம் மாடக்கோ புருஷோத்தமன் ஹத்திர ஹோதரு அவரெல்லாம் பிரார்த்தனை மாடிதரு. தத பிரசன்னோ பகவான் வியாசோ பூத்வாச்ச தேனச்ச அன்யாவதார ரூபைச்ச வேதானுத்தார்த்த பூஷிதம் தத பிரசன்னா பகவான் அவரே பிரசன்னனாத பரமாத்ம ஏன் மாடத வியாசோ பூத்வா வேதவியாச ரூபத அவதாரவன்னு மாடத தேனச்ச ஆ ரூபதிந்த ச மத்து அன்யாவதார ரூபைச்ச ஹைக்ரிவாதி இதர ரூபகளில் வேதவியாச ரூபதிந்த மகா வேத விபாக மகாபாரத ரச்சனை புராண ரச்சனை மாடிதரு. மூலராமாயணவன் ஹைக்ரீவ ரூபதிந்த பரதரு. நாராயண ரூபதிந்த பஞ்சராத்திர பரதரு. அது கன்யாவதார ரூபைச்ச வேறு அவதார ரூபகளிந்த கூட வேதானுக்தார்த்த பூஷிதம் வேதவியாசரு நிம் பிரச்சனை பந்தோ ஏனோ நோடிக்கொண்டு பரதரல்ல வேதவியாசர் ஏன் மகா கிரெடிட்டு வேத நோடிக்கொண்டு பரதர் அஷ்டேனே அந்த கேட்டிதரே வேத அனுக்தார்த்த பூஷிதம் வேதல்லு பந்திரதே இருத்தக்கந்த அர்த்த பரக பரது ஏதாயத்தாக பதார்த்த எல்லாம் இதே ருச்சி அதரொழக இல்ல சேரிசி மாட்ட ருச்சி ஹொச ருச்சி கிரியேட் ஆ ருச்சி என்பது எல்லித்தோ இவனி மாட எல்லாருக்கும் மாலக்கு எல்லாம் சேர்த்து பார்த்த ருச்சி வராதில்ல பர்டிகுலர் பார்க்க கொடுக்கு அது அதெல்லாம் அடிக்க ஒரு கெலச ஆகோ வீத்தார கேவல ஈஸ்வர துஷ்டார்த்த யுக்தாம் வேதங்களெல்லாம் ஆ ஹேடிது பரமாத்ம வேதங்களை நோடதே தானே டைரெக்டாக ஹேடித அது இன்னும் ஹெச்சாக ஹேடது ஸ்பஷ்டத்வே நியூனம் இருத்தால் ஆகி ரமாஜ்ஞ மகாலட்சுமி ஜானக்கோ நாராயண ஜானக்கோ ஏன் வித்தியாசம் இது ஸ்பஷ்டார்த்தே நியூனம் ஸ்பஷ்டத்வே நியூனம் அந்த ஹேடித அதே ரீதி மகாபாரதத்தில் வேதார்த்த பந்திதே வேதங்களல்லும் வேதார்த்த இது மகாபாரத வேதார்த்த ஏனோ அதி ஸ்பஷ்ட சுருவாகதே நாராயணம் சுரகுரும் அந்தேடி கன்ஃபியூஷன்னே இல்ல வேதார்த்த எல்லாம் ஓதிபிட்டாக நம்ம கன்ஃபியூஷன் சுருவாயிட்டு யார் சர்வோத்தம ஏகோரு துரோண த்விதீய ஆயிட்ட பிரச்சனை இல்ல ஈக அதே ரீதி பந்தாரு கஸ்மை தேவாய விஷா விதேம யாவ பந்தர இல்ல நாராயணம் சுரகுரும் சுருவாகிபிட்டு கிருஷ்ணன கதை எல்லாம் பந்திதிரிந்த கிருஷ்ண சர்வோத்தம அந்த கதை கேட்டவருக்கு கொத்தாகுது ஈ ரீதி பரையோதனுக்கு சாமானிய அல்ல ஆ திருஷ்டியிந்தனே மகாபாரதவன் வேத அனுக்தார்த்த பூஷிதம் கேவலேனாத்மபோதேன திருஷ்டம் வேதார்த்த சம்யுதம் இதனெல்லாம் யாரோ ஹேடுக்கொட்டதுன்னு கேடி ஓதி அல்ல கேவல கேவலேன ஆத்மபோதேன வேதவியாசெல்லாம் வேதல்லிதே ಸರಿ ನೆನ್ಪಿಟ್ಕೋಬೇಕು. ವೇದವ್ಯಾಸ ಹೇಳಿದ್ದಲ್ಲ ವೇದದಲ್ಲಿದೆ, ಆದರೆ ವೇದ ನೋಡ್ಕೊಂಡು ಬರ್ತಿದ್ದಲ್ಲ ಅದನ್ನು. ಇವ್ರು ಹಾಗೆ ಹೇಳಿದ್ದು, ವೇದಕ್ಕೆ ಏನಾಯ್ತದ ಟ್ಯಾಲಿ ಆಯ್ತು ಅಷ್ಟೇ ಹೊರತು ವೇದ ನೋಡ್ಕೊಂಡೇ ಬರೆದಿದ್ದಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ವೇದ ನೋಡ್ಕೊಂಡು ಬರೆದ್ರೆ ಡಿಪೆಂಡೆಂಟ್ ಆನ್ ವೇದ ಆಯಿತು. ಇವ್ರು ಹೇಳಿದ್ದು ವೇದದಲ್ಲಿದೆ, ಅವಾಗ ಏನಾಯ್ತು ಡಿಪೆಂಡೆಂಟ್ ಆಗಲಿಲ್ಲ. ಇಬ್ರು ಹುಡುಗರು ಒಂದೇ ಉತ್ತರ ಬರೆದು ಬಿಟ್ರೆ ಅದೇನಲ್ಲ ಕಾಪಿ ಅಲ್ಲ, ನೋಡ್ಕೊಂಡು ಬರೆದ್ರೆ ಕಾಪಿ. ರಮೇಶ್ ದಾವ್ ಸರಿಯಾಗಿ ಹೇಳಿದ್ರೆ ಕಾಪಿ, ಒಂದೇ ರೀತಿ ಇದೆ, ಒಂದೇ ಆನ್ಸರ್ ಇದೆ, ತಪ್ಪಲ್ಲ. ಅದು ನೋಡ್ಕೊಂಡು ಬರೆದ ತಪ್ಪಾಯ್ತು. ಸೊ ವೇದ ನೋಡ್ಕೊಂಡು ಬರಲಿಲ್ಲ ವೇದವ್ಯಾಸ ದೇವರು, ಬರೆದಿದ್ದೆಲ್ಲ ವೇದಕ್ಕೆ ಸಂವಾದಿ ಆಗಿತ್ತೆ ಹೊರತು ವೇದವನ್ನು ಅವಲಂಬಿಸಿರಲಿಲ್ಲ. ಇದು ಬಹಳ ಮುಖ್ಯ ಇದು. ವೇದಾನುಕ್ತಾರ್ಥಭೂಷಿತಂ ವೇದಾದಪಿ ಪರಂ ಚಕ್ರೇ ಪಂಚಮಂ ವೇದಮುತ್ತಮಂ, ಇಷ್ಟೆಲ್ಲ ಸೇರಿದ್ರಿಂದ ಮಹಾಭಾರತ ಬರೀ ವೇದಕ್ಕೆ ಈಕ್ವಲ್ ಆಗಲಿಲ್ಲ. ವೇದಾದಪಿ ಪರಂ ಚಕ್ರೆ ವೇದಕ್ಕಿಂತ ದೊಡ್ಡದಾಗೋಯ್ತು. ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದಮುತ್ತಮಂ, ಪಂಚಮಂ ವೇದಮುತ್ತಮಂ, ಐದನೇ ವೇದ ಆಯಿತು. ಎಷ್ಟೋ ಸತ್ಯ ನಮಗೇನಿಸುತ್ತೆ, ಒಂದು ಲಕ್ಷ ರೂಪಾಯಿ ಡಿಗ್ರಿ ಕೊಟ್ಟ, 1 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟ, ಕೆಲಸತ್ತೆ ಯಾವುದೇ ಎರಡೂ ಈಕ್ವಲ್ ವ್ಯಾಲ್ಯೂ ಇದ್ರೂ ಕೂಡ ಕೆಲಸತ್ತೆ ಡಿ ಡಿ ಭಾರಿ ಬೆಟರು. ಯಾಕೆ? ಒಯ್ಯೋದು ಸೇಫ್ಟಿ ಎಲ್ಲ ಸುಲಭ, ಜೇಬಲ್ ಇಟ್ಕೊಂಡ್ಬಿಡ್ತ ಅದೇ ಕ್ಯಾಶು ಕಾಯಿಸಿ ಕೊಟ್ಬಿಟ್ರೆ 1 ಲಕ್ಷ ಗತಿ ಏನಾಗ್ಬೇಕು ಗೊತ್ತಾಯ್ತಾ? ಅದು ಗಾರಿ ಮಾಡಬೇಕಾಗತ್ತೆ, ಆಗಲಿಲ್ಲ ಹೋಗಲಿಲ್ಲ. ಕೆಲಸತ್ತೆ ಕ್ಯಾಶೇ ಬೇಕಾಗುತ್ತೆ, ಅರ್ಜೆಂಟ್ ಕೊಡಬೇಕಾಗಿದೆ, ಡಿ ಡಿ ಕೊಟ್ಟರೆ ಏನು ಉಪಯೋಗ ಅದರಿಂದ? ಏನು ಬೇಕು ಕ್ಯಾಶೇ ಬೇಕಾಗುತ್ತೆ. ಯಾ ಕೆಲವ್ರ ವ್ಯಾಲ್ಯೂ ರಿಲೇಟಿವ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ಬೇಕಾಗಿತ್ತು ವೇದವ್ಯಾಸರು ಹಾಕ್ಕೊಟ್ಟಿದ್ದರಿಂದ ಮಹಾಭಾರತ ವೇದಕ್ಕಿಂತ ಏನಾಯ್ತದ ಭಾಳ ಶ್ರೇಷ್ಠ ಆಯಿತು. ಕೇವಲ ಪಂಚಮಂ ವೇದ ಉತ್ತಮಂ ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣಂ ತಥಾ ಭಾರತಂ ಪಂಚರಾತ್ರ ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದ ಉತ್ತಮಂ. ಇವತ್ತು ಕ್ಯಾಶನ್ನು ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ, ಡಿ ಡಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಹೊತ್ಕೊಂಡು ಹೋದ್ರೆ ಏನಾಗೋದಿಲ್ಲ, ಕ್ಯಾಶ್ ಮಾಡಿದರೆ ಉಪಯೋಗನೇ ಇಲ್ಲ ಅವರಿಗೆ. ನಿನ್ನ ಯಾರೋ ಹೇಳ್ತಿದ್ರು ಅಪಾರ್ಟ್ಮೆಂಟ್ಗೆ ಹೋದಾಗ ಕೆಳಗೆ ನಿಲ್ಲಿಸಿ ಹೋಗಿದ್ದಾರೆ ಅಂತ 1 ಲಕ್ಷ ರೂಪಾಯಿ ಇಟ್ಟಿದ್ದಂತ ಅದರೊಳಗೆ ಜಸ್ಟ್ ಮೇಲೆ ಒಬ್ಬರೆಲ್ಲ ಹಾರಿಸಿದ್ರು ಯಾರು, ಅದೇ ಡಿ ಡಿ ಹಾರಿಸಿದ್ರೆ ಯಾರು ಆಗ್ತಿರ್ಲಿಲ್ಲ. ಸೊ ಮಹಾಭಾರತ ಹ್ಯಾಬ್ ಪರೋಕ್ಷಾರ್ಥಂ, ಕ್ಯಾಶ್ ಎಂಬುದು ಡೈರೆಕ್ಟು, ಡಿ ಡಿ ಎಂಬುದು ಇಂಡೈರೆಕ್ಟು. ಅದ್ರ ಉಳಿದವರಿಗೆ ಉಪಯೋಗ ಬರೋದಿಲ್ಲ, ಅದರಿಂದ ಯಾರಿಗೆ ಉಪಯೋಗಕ್ಕೆ ಬರುತ್ತೆ? ಯಾರಿಗೆಂತ ಮೆನ್ಷನ್ ಅವರಿಗೆ ಬೇರೆ ತಗೊಳ್ಳಾಗಿಲ್ಲ. ಸೊ ಯಾರು ಅರ್ಥ ಯಾರಿಗೆ ಅರ್ಥ ಆಗಬೇಕು ಅಂತ ಬರೆದಿರ್ತಾರೋ ಅವರಿಗೆ ಮಾತ್ರ ಅರ್ಥ, ಬೇರೆ ಅರ್ಥನೇ ಆಗಬಾರ್ದು. ಅರ್ಥ ಆಯ್ತಾ? ಇದು ಸ್ಪೆಷಾಲಿಟಿ. ಸೊ ಕ್ಯಾಶ್ ಯಾರು ಬೇಕಾದ್ರೆ ತೊಗೊಂಡು ಹೋಗ್ಬೋದು, ಪರೋಕ್ಷಾರ್ಥ ಅಲ್ಲ, ಅಪರೋಕ್ಷಾರ್ಥ ಅಲ್ಲ, ಡೈರೆಕ್ಟ್ ಕ್ಯಾಶ್ ಅದು. ಇದರಿಂದ ಕ್ಯಾಶ್ ಮಾಡಿಸ್ಕೋಬೇಕು. ಕ್ಯಾಶ್ ಮಾಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ, ಎಲ್ಲೆಲ್ಲೋ ಕೊಟ್ಟರೆ ಯಾರು ಕೊಡೋದಿಲ್ಲ ಅದನ್ನು. ಸೊ ವ್ಯವಸ್ಥೆ, ಆ ವ್ಯವಸ್ಥೆ ಗೊತ್ತಿದ್ದವ್ರಿಗೆ ಮಾತ್ರ ಕ್ಯಾಶ್ ಮಾಡಿಸ್ಕೊಳ್ಳೋದು ಬರೋದು. ಅದೇ ರೀತಿಯೇ ಇವತ್ತು ಮುಖ್ಯಾರ್ಥ ತಿಳಿಬೇಕಾದ್ರೆ ಮಹಾಭಾರತದ್ದು ಬ್ರಹ್ಮಾದಿ ದೇವತೆಗಳ ಮೂಲಕ ಏನು ಪರಂಪರೆ ಬಂದಿರುತ್ತೆ ಆ ಮೂಲಕ ಸಿಗುತ್ತೆ, ಬೇರೆ ಬೇರೆ ಸಿಗೋದಿಲ್ಲ. ವೇದಾದಪಿ ಪರಂ ಚಕ್ರೆ ಪಂಚಮಂ ವೇದ ಉತ್ತಮಂ ಭಾರತಂ ಪಂಚರಾತ್ರಂಚ ಮೂಲ ರಾಮಾಯಣಂ ತಥಾ ಪುರಾಣಂ ಭಾಗವತಂಚೇತಿ ಸಂಭಿನ್ನ ಶಾಸ್ತ್ರಪುಂಗವಃ. ಇಷ್ಟೇಳಿ ಮಹಾಭಾರತ ಒಂದೇ ಶಾಸ್ತ್ರ ಅಲ್ಲ, ಇವಿಷ್ಟು ಒಂದೇ ರೀತಿಯಾದ ಶಾಸ್ತ್ರಗಳು. ಏನೇನವು? ಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಭಾಗವತ ಪುರಾಣ, ಪುರಾಣ. ಭಾಗವತ ಪುರಾಣ ಶಬ್ದಕ್ಕೆ ಅರ್ಥ ಸಾತ್ವಿಕ ಪುರಾಣಗಳು ಅಂತ ಅರ್ಥ. ಭಾಗವತ ಪುರಾಣ ಒಂದೇ ಅಲ್ಲ, ಭಾಗವತಂ ಪುರಾಣಂ. ಸ್ಕಂದಾದಿಗಳು ಅಭಾಗವತ ಪುರಾಣ, ಶಿವ ಸರ್ವೋತ್ತಮತ್ವ ಅದು ಹೇಳೋದರಿಂದ ಅಭಾಗವತ ಪುರಾಣ, ಇವೆಲ್ಲ ಭಾಗವತ ಪುರಾಣ. ಭಾಗವತ ಪುರಾಣಗಳಲ್ಲಿ ಭಾಗವತ ಪುರಾಣ ಒಂದು, ಅರ್ಥ ಆಯ್ತಾ? ಇನ್ನೂ ಶ್ರೇಷ್ಠ ಭಗವತ್ಪರವಾದ ಪುರಾಣಗಳು ಶ್ರೇಷ್ಠ. ಅದರಲ್ಲೂ ಇನ್ನೂ ವಿಶೇಷ ಭಗವತ್ಪರ ಯಾವುದು? ಭಾಗವತ. ಅಷ್ಟೇ ಹೊರತು ಭಾಗವತ ಅಂತಷ್ಟು ಭಾಗವತ ಒಂದೇ ತಗೋಬಾರದು. ಭಾಗವತಂ ಪುರಾಣಂ, ಭಾಗವತ ಉಳಿದು 18 ಪುರಾಣವೂ ಬರುತ್ತೆ ನಮಗೆ. ಹೇಗೆ ಅಂದರೆ ಭಗವತ್ಪರವಾದ ವಾಕ್ಯ ಏನಿದ್ರೂ ಅದಿಷ್ಟು ಪ್ರಮಾಣ. ಸ್ಕಂದಾದಿ ಪುರಾಣಗಳು ಕೂಡ ನಮಗೆ ಅಭಾಗವತ ಅಲ್ಲ, ಅದರಲ್ಲಿರೋ ಭಾಗವತ ಭಾಗ ಮಾತ್ರ ಗ್ರಾಹ್ಯ. ಭಾಗವತದಲ್ಲೂ ಕೂಡ ಅಭಾಗವತ ಭಾಗ ಅಗ್ರಾಹ್ಯ. ಗೊತ್ತಾಯ್ತಾ? ಅಭಾಗವತ ಭಾಗವತದಲ್ಲೂ ಕೂಡ ಮೋಹಕದ ಅಂಶ ಇದೆ, ಕೆಲವು ಕನ್ಫ್ಯೂಸ್ ಆಗಿ ಬರೆದಿದ್ದಾರೆ. ಆದರೆ ಆ ಮಿಶ್ರ ಸ್ತುತಿ ಅಂತ ಕರೀತಾರೆ ಅದನ್ನು. ರುದ್ರದೇವರು ಸ್ತೋತ್ರ ಮಾಡೋಕ್ಕಾರೆ ಬ್ರಹ್ಮದೇವರು ನೀವೇ ಸೃಷ್ಟಿಯಾದಿಗಳು ಮಾಡ್ತೀರಿ ಅಂತ ಹೇಳ್ಬಿಡ್ತಾ, ಅದೆಲ್ಲ ಏನೋ ಅಸುರಮೋಹನಕ್ಕೆ ಬರೆದಿರೋದು, ಅದು ಅಭಾಗವತ ಭಾಗ. ಸ್ಕಂದಾದಿ ಪುರಾಣದಲ್ಲೂ ಭಾಗವತ ಭಾಗ ಇದೆ, ಮತ್ತು ಈ ಪುರಾಣದಲ್ಲೂ ಅಭಾಗ ಭಾಗವತ ಇದೆ, ಭಾಗವತಾದಿಗಳಲ್ಲೂ ಕೂಡ. ಅದಕ್ಕೆ ಭಾಗವತಂ ಪುರಾಣ. ಅದೇ ಹೇಳಿದ್ದು, ಮಾಡಬಾರ್ದು ಅಂದರೆ ಮಾಡಬಾರ್ದು, ಮಾಡೋದನ್ನು ಮಾತ್ರ ಮಾಡಬೇಕು, ಉಳಿದನ್ನು ಮಾಡಬಾರ್ದು. ಗೊತ್ತದ್ದು ಎಲ್ಲದನ್ನು ದೇವರ ನೈವೇದ್ಯ ಮಾಡ್ಬೋದು, ಹಾಗೆ ದೇವ್ರ ಪ್ರಸಾದ ಬೇರೆ ತಿನ್ನಬಾರ್ದು, ದೇವ್ರ ಪ್ರಸಾದ ಬಿಟ್ಟರೆ ಬೇರೆ ತಿನ್ನಬಾರ್ದು. ಕರೆಕ್ಟು. ಈರುಳ್ಳಿ ದೇವ್ರ ನೈವೇದ್ಯ ಮಾಡಿಬಿಟ್ರೆ ಏನು ಹೇಳಬೇಕು? ಅದನ್ನು ದೇವ್ರ ನೈವೇದ್ಯ ಮಾಡಲೇಬಾರ್ದು. ಹಾಲು ಮೊದಲಾದವುಗಳನ್ನು ದೇವ್ರ ನೈವೇದ್ಯ ಮಾಡಿ ತಿನ್ನಬೇಕು. ಅರ್ಥ ಆಯ್ತಾ? ಕೆಲವು ನೈವೇದ್ಯ ಮಾಡಲೇಬಾರ್ದು. ಆಚಾರ್ಯ ಮಾತ್ರ ತತ್ವೋದ್ಯೋತನೇ ಬರೀತಾರೆ, ವ್ಯಾಸಸ್ಮೃತಿ ವಾಕ್ಯ ಕೊಡ್ತಾರೆ. ವೇದ ವೇದಾನುಸಾರೇಷು, ವೇದ ವೇದಾನುಸಾರೇಷು ವಿರೋಧೇ ಅನ್ಯಾರ್ಥ ಕಲ್ಪನ. ವೇದದಲ್ಲಿ ವೇದಾನುಕೂಲ ಗ್ರಂಥಗಳಲ್ಲಿ ವಿರೋಧ ಬಂದರೆ ಬೇರೆ ಅರ್ಥ ಮಾಡಬೇಕು. ಆದರೆ ಉಳಿದ ಗ್ರಂಥಗಳ ಆ ರೀತಿ ಬಂದರೆ ಏನು ಮಾಡಬೇಕನ್ನ? ಗ್ರಂಥನೇ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವನ್ ತಾನೇ ತ್ಯಾಗ, ನಮ್ಮಲ್ಲಿ ಅವ್ರಿಗೆ ಕೆಟ್ಟ ಅಭ್ಯಾಸ ಇದೆ. ಪಂಪು ಭಾರತದಂದು ಆ ನಿರ್ಣಯ ಪ್ರಕಾರ ಅರ್ಥ ಮಾಡಿಬಿಟ್ರೆ ಹೇಗಿರುತ್ತೆ ಗೊತ್ತಾಯ್ತಾ? ಅದು ಪಂಪನಿಗೂ ಬೇಡ, ವೇದವ್ಯಾಸರಿಗೂ ಬೇಡ. ಪಂಪ ಕೂಡ ಏನು ಹಗಲ ಹೇಳಿಲ್ಲ ಅಂತ ಅನೋ ಅಂತಾನೆ, ವೇದ ಒಪ್ಪದೇ ಇಲ್ಲ ಅಂತಾನೆ. ಆದ್ದರಿಂದ ಹಗಲ ಅರ್ಥ ಮಾಡಬಾರ್ದು. ಅರ್ಥ ಇರ್ಬೋದು, ಅದಕ್ಕೆ ನಾವು ಮಾಡಿ ಒಪ್ಪಿಸ್ಲಿಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಆ ಥರ ಮಾಡೋರಿದ್ದಾರೆ, ಕೆಲವು ಅಕ್ಕಿಗಳನ್ನೆಲ್ಲ ಕೂಡ ವಿಷ್ಣುಪರ ಮಾಡಿಬಿಟ್ಟು ಎಲ್ಲ ಮತಗಳನ್ನು ಸಮನ್ವಯ ಮಾಡ್ತೇವೆ ಅಂತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗೆ ಆಚಾರ ಖಂಡನೆ ಮಾಡೋ ನೆಸ್ಸಿಟಿ ಏನು ಇರ್ತಿರಲಿಲ್ಲ. ಆದರೆ ಅವ್ರಿಗೆ ಅರ್ಥ ಮಾಡಕ್ಕೆ ಬಂದರೆ ನಮಗೆ ಅರ್ಥ ಮಾಡಿ ಬಂತು ಅಂತಾಗತ್ತೆ. ಯಾವುದು ಅಗ್ರಾಹ್ಯನೋ ಅದನ್ನು ಎಂದೂ ಕೂಡ ಗ್ರಹಣ ಮಾಡಬಾರ್ದು. ಇದರ ಹೊಸ ವಿಷಯಗಳಿವೆಲ್ಲ ಕೂಡ ವಿಷ್ಣುಪರತ್ವವನ್ನು ಮಾಡಲಿಕ್ಕೆ ಬಂದರೂ ಕೂಡ ಮಾಡಕೂಡದ ಗ್ರಂಥಗಳಿಗೆ ಮಾಡಬಾರದು. ಅದೇ ದೃಷ್ಟಾಂತ ಕೂಡ ನೈವೇದ್ಯ ಮಾಡಲಿಕ್ಕೆ ನಮಗೆ ಬರುತ್ತೆ ಅಂಥೇಳಿ ನೈವೇದ್ಯಕ್ಕೆ ಅರ್ಹವಲ್ಲದ ನೈವೇದ್ಯ ಹೇಗೆ ಮಾಡಬಾರ್ದೋ ಹಾಗೆ. ಅದು ಪಂಚರಾತ್ರದ ಒಂದು ಭಾಗ. ಪಂಚರಾತ್ರ ಇದೆಯಲ್ಲ, ಅದು ಶತಕೋಟಿ ಶ್ಲೋಕಗಳಿದೆ. ಅದರಲ್ಲಿ ಸಬ್ ಡಿವಿಷನ್ಸ್ ಇದೆ, ಸಂಹಿತೆಗಳು, ಅದರ ಉಪಸಂಹಿತೆಗಳೆಲ್ಲ ಇದೆ. ಅದರಲ್ಲಿ ಒಂದು ಭಾಗ ಅಷ್ಟಾಕ್ಷರ ಕಲ್ಪ, ಗೊತ್ತಾಯ್ತಾ? ವೇದದಲ್ಲಿ ಇಲ್ಲದೇ ಇರೋದಿದೆ, ವೇದದಲ್ಲಿ ಇಲ್ಲದೇ ಇರೋದು ಹೇಳ್ತಾರೆ. ಪ್ರಾಥ ಸಂಕಲ್ಪದಲ್ಲಿ ಹೇಳಿದ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ್ತ ಅಂತ. ಕೆಲವು ವಿಷಯಗಳನ್ನು ಪುಸ್ತಕದಲ್ಲಿ ಬರೆಯೋದೇ ಇಲ್ಲ. ಹೇಗೆ ಬರುತ್ತದೋ ಸಂಪ್ರದಾಯ ಅಂದರೆ ಅದನ್ನು ಬಾಯಲ್ಲಿ ಓರಲ್ ಕಮ್ಯುನಿಕೇಷನ್, ರೈಟಿಂಗ್ನಲ್ಲಿ ಬರೋದೇ ಇಲ್ಲ ಅದನ್ನು. ಆದ್ದರಿಂದ ಗುರುಗಳ ಹತ್ರ ಹೋದ್ರ ವಿಷಯ ಗೊತ್ತಾಗೋದೇ ಇಲ್ಲ. ಅದು ಪರಂಪರೆ ಅಂತ ಜಾತಕ್ಕೆ ಬೇಕಾಯಿತು ಅಂದರೆ ವ್ಯಾಸರಾಜರು ಸ್ತೋತ್ರ ಮಾಡ್ತಾ ರಾಯರು ಹೇಳ್ತಾರೆ, ಸಂಪ್ರದಾಯ ಅರ್ಥ ಕೋವಿದಾನ್ ಅಂತ ಹೇಳ್ತಾರೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಸಂಪ್ರದಾಯ ಅರ್ಥ ಕೋವಿದಾನ್. ಸಂಪ್ರದಾಯ ಅರ್ಥ ಅಂದರೆ ಯಾವುದು? ಬರೀದೇನೆ ಓರಲ್ ಕಮ್ಯುನಿಕೇಷನ್ ಬಂದಿರ್ತಾರೆ, ಅದು ಗೊತ್ತಿರಬೇಕು. ಅದು ಯಾರಿಗೆ ಗೊತ್ತಿರುತ್ತೆ? ಗುರುಕುಲ ವಾಸ ಮಾಡಿ ಬಂದವರಿಗೆ ಮಾತು ಗೊತ್ತು, ಉಳಿದವರಿಗೆ ಗೊತ್ತಾಗೋದಿಲ್ಲ. ಆ ಸೀಕ್ರೆಟ್ಸ್ ಎಲ್ಲ ಹೊರ ಎಲ್ಲೂ ಬರೆಯೋದೇ ಇಲ್ಲ ಆ ಸೀಕ್ರೆಟ್ಗಳು. ಎಷ್ಟೋದ ಯಾರು ಹೋಮ್ ಸೈನ್ಸ್ ಓದ್ಬಿಟ್ಟು ಅಡುಗೆ ಶುರು ಮಾಡಿದೆ ಎಲ್ಲ ಎಲ್ಲ ಮಾಡಿದ್ರು ಅಡುಗೆ ಆಗ್ತಾನೇ ಇಲ್ಲ. ಯಾಕೆಂದ್ರೆ ಬಲೆ ಒತ್ತಿರ್ಬೇಕು ಅಂತ ಬರ್ಕೊಂಡಿಲ್ಲ, ಅದನ್ನು ಬಲೆ ಒತ್ತಬೇಕು ಅಂತ ಬರ್ಕೊಂಡಿಲ್ಲ. ಆದ್ರಿಂದ ಅದು ಎಲ್ಲಿ ಗೊತ್ತ? ಅದು ಕಾಮನ್ ಸೆನ್ಸ್ ಅದು. ಅವ್ರು ಬರೆದಿಲ್ಲ, ಬಿಟ್ಟೇ ಬಿಟ್ರು ಮೆಕ್ಯಾನಿಕಲ್ ಆಗಿ. ಆ ಥರ ಅವಕ್ಕೆಲ್ಲ ಏನು ಬೇಕಾಗತ್ತೆ? ಕೆಲವು ವಿಷಯಕ್ಕೆ ತಿಳುವಳಿಕೆ ಈ ರೀತಿ ಬರಬೇಕಾಗತ್ತೆ, ಅದೆಲ್ಲ ಬರೆಯೋದಿಲ್ಲ. ಅದು ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯ ಆಗತ್ತೆ. ರಾಯರ ಮಾತು ಬಹಳ ಅರ್ಥವತ್ತಾದ ಮಾತು ಅದೆಲ್ಲ. ಆದರೆ ಯಾವ ಸಂಪ್ರದಾಯ? ಒಂದು ಮಾ ಸಂಪ್ರದಾಯ ಅಂತ ಎಲ್ಲೆಲ್ಲಿ ಬರುತ್ತೋ ಶಾಸ್ತ್ರಕ್ಕೆ ವಿರುದ್ಧವಲ್ಲದೆ ಹೋದ್ರೆ ಅಂತ ಅರ್ಥ. ಅದಕ್ಕೆ ಒಂದು ಸಂಪ್ರದಾಯ ಯಾರೋ ಇಟ್ಕೊಂಡಿದ್ರು ಅಂತ ತಿಳ್ಕೊಬೋಣ. ಆಮೇಲೆ ಶಾಸ್ತ್ರದಲ್ಲಿ ತಪ್ಪು ಅಂತ ಬಂತು, ಏನು ಮಾಡಬೇಕಾಗ? ಬಿಟ್ಬಿಡ್ಬೇಕಾಗ. ಯಾಕೆ ಯಾವಾಗಲೂ ಕೂಡ ಇದಕ್ಕಿಂತ ವಾಕ್ಯ ಬಲ ಇದು ಮಾತು, ಅದು ರಿಟರ್ನ್. ಓರಲ್ಲೂ ರಿಟರ್ನ್ಗಳಲ್ಲಿ ಕಾಂಟ್ರಡಿಕ್ಷನ್ ಬಂದರೆ ಯಾವ್ದು ದೊಡ್ಡದು? ರಿಟರ್ನ್ ದೊಡ್ಡದು. ಓರಲ್ ಇದು ಓರಲ್ ಶಾಸ್ತ್ರ ಸಂಪ್ರದಾಯ, ರಿಟರ್ನ್ ಶಾಸ್ತ್ರ ಆಗಮಗಳು. ಇದು ಆಗಮವಾದರೂ ಕೂಡ ಓರಲ್ ಆಗಿರೋದ್ರಿಂದ ಅವರು ಬಾಯರ್ ಹೇಳಿದ್ದಾರೆ, ಗೊತ್ತಾಯ್ತಾ? ಕೆಲಸ ಫೋನಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಟ್ರಾನ್ಸ್ಫರ್ಡ್ ಅಂತ ಹೇಳ್ಬಿಟ್ಟು. ಅದು ಅಲ್ಲೋಡೋದು, ತಪ್ಪೇನೂ ಅಲ್ಲ ಅದು. ಆದರೆ ಮುಂದೆ ಏನಾಗಿರುತ್ತೆ? ಅದಕ್ಕೊಂದು ರೇಟಿಂಗ್ ಇದು ಬಂದೇ ಬರುತ್ತೆ, ಅದು ಫಾಲೋ ಮಾಡೋಕೆ ರೇಟಿಂಗ್ ಬಂದೇ ಬರುತ್ತೆ. ಬರೀ ಓರಲ್ ಮಾಡ್ತಾ ಹತ್ತೆ ಹೊಡ್ಬಿಟ್ರು ಕೊನೆ ಯಾರು ಏನೋ ಮಾಡಾಕ್ಬಿಡ್ತಾನೆ, ಮಾಡೋಕ್ಕೆ ಬರೋದಿಲ್ಲ. ಯಾವಾಗ ಹೇಳಿ ಟ್ರಾನ್ಸ್ಫರ್ ಆಯಿತು ಬಂದು ಹೇಳಿದ, ಮಾಡೋಕ್ಕೆ ಲೆಟ್ರ್ ಬಂತು ಅದು ನಾಟ್ ಟ್ರಾನ್ಸ್ಫರ್ಡ್ ಅಂತೇಳಿ. ಯಾವುದು ದೊಡ್ಡದೀಗ? ಈ ರೈಟಿಂಗ್ನಲ್ಲಿ ನಾಟ್ ಟ್ರಾನ್ಸ್ಫರ್ಡ್ ಅಂತ ಹಾಕಿದ್ದಾರೆ, ಓರಲಿ ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ದಾನೆ. ಯಾವ್ದು ದೊಡ್ಡದೀಗ? ಇದೇ ದೊಡ್ಡದು. ಓರಲಿ ಯಾವಾಗ ದೊಡ್ಡದಾಗುತ್ತೆ ಅಂತ ಕೇಳಿದ್ರೆ ಅದು ರೆಫರ್ ಮಾಡ್ತಾನೆ ಅವನು. ಒಂದು ಆರ್ಡರ್ ಕಳಿಸಿದ್ವಿ ಈಗಾಗಲೇ, ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದೀನಿ, ಬಾಯ್ಲಿನ ಲೆಟ್ರ್ ಬರುತ್ತೆ ಈಗ, ಸೊ ಕೀಪ್ ಇಟ್ ಪೆಂಡಿಂಗ್ ಅಂತ ಹೇಳ್ತಾರೆ. ಅವ್ರು ಬೇರೆ ರೆಫರ್ ಮಾಡ್ಬೇಕಾದ್ರೆ, ರೆಫರ್ ಮಾಡಿದಾಗ ಅದು ವ್ಯಾಲಿಡಿಟಿ ಬರುತ್ತೆ. ಮತ್ತೆ ಎರಡು ಲೆಟ್ರ್ ಬರುತ್ತೆ, ಕಾಂಟ್ರಡಿಕ್ಷನ್ ಮಾಡುತ್ತೆ ಒಂದಕ್ಕೊಂದು. ಡೇಟ್ ನೋಡ್ತಾನಾಗ, ಡೇಟ್ ನೋಡಿದ್ರೆ ಲೇಟೆಸ್ಟ್ ಯಾವ್ದು ವ್ಯಾಲಿಡ್, ಅದು ವಿಲ್ ಕೂಡ ಹಾಗೇನೆ, ಲೇಟೆಸ್ಟ್ ವಿಲ್ ವ್ಯಾಲಿಡ್ ಅದು. ಎಷ್ಟೊತ್ತಿನ ವಿಲ್ ಚೇಂಜ್ ಮಾಡ್ತಾನೆ ಇರ್ತಾರೆ, ಗೊತ್ತಾಯ್ತಾ? ಕೊನೆಯೇ ಮಾಡಿರ್ತಾರೆ ಡೇಟ್ ಹಾಕಿ, ಆ ವಿಲ್ ಸ್ಟ್ಯಾಂಡ್ ಆಗುತ್ತೆ. ಅವ್ರು ಹೋಗೋವರೆಗೂ ವಿಲ್ ಚೇಂಜ್ ಮಾಡೋಕ್ಕೆ ಬರುತ್ತೆ. ಮೊದಲಿನ ವಿಲ್ ನೀವು ಯಾರು ಇಟ್ಕೊಂಡಿರ್ತಾರೆ ಅದು ವ್ಯಾಲಿಡ್ ಆಗೋದಿಲ್ಲ. ಅವು ಕೊನೆಯದು ಉಪಸಂಹಾರ ಪ್ರಬಲ ಅಂತೀವಲ್ಲ, ಹಾಕಿ ಉಪಸಂಹಾರ ಪ್ರಬಲ ಅಂದರೆ ಅದೇ ಅರ್ಥ. ಕೊನೆಗೆ ಹೇಳಿದ್ದು ಅತ್ಯಂತ ಪ್ರಧಾನ ಏನು? ಹಾಂ, ಯಾವ್ದು? ಹೌದು ಹೌದು, ಈ ಹೇಳಿದ್ದೇನೀಗ ಇಷ್ಟೊತ್ತು. ಸಂಪ್ರದಾಯ ಅಂತ ಹೇಳಿದ್ರೆ ಓರಲ್ ಕಮ್ಯುನಿಕೇಷನ್, ಬಾಯಿಂದ ಬಾಯಿ ಬರೋದೆಲ್ಲ ಸಂಪ್ರದಾಯ. ಬಾಯಿಂದ ಬಾಯಿ ಬರೆಯೋದೇ ಇಲ್ಲ, ಅದನ್ನು ಬಾಯಿಂದ ಬಾಯಿ ಬರೋದು ಸಂಪ್ರದಾಯ. ಬೈ ರೇಟಿಂಗ್ ಮೇಲೆ ಬಂದಾಗ ಅದು ಆಗಮ ಅಷ್ಟೇ, ಅಷ್ಟೇ ಡಿಫ್ರೆನ್ಸ್. ಅದೆಲ್ಲ ಮುಂತಿಕ ಇಲ್ಲೇ ಬರೀತಾರೆ, ಮತ್ತೆ ಸಂಪ್ರದಾಯ ಅಂದ್ರೆ ಆಗಮ ಭೇದ ಅಂತ ಹೇಳ್ಬಿಟ್ಟು. ಏನು ಸಂಪ್ರದಾಯ ಎಲ್ಲಿ ಸೇರಿಸ್ಬೇಕು? ಆಗಮದಲ್ಲೇ ಸೇರಿಸ್ಬೇಕು. ರಿಟರ್ನ್ ನಾನ್ ರಿಟರ್ನ್ ಅಂತ ಅಷ್ಟೇ ವ್ಯತ್ಯಾಸ. ಎಲ್ಲಿ ಬರುತ್ತೆ ಗೊತ್ತಾ? ಉಭಯೋರಪ್ಪ ದುಷ್ಟವಂತಹ ತು ಅನಯೋಹೋ ತತ್ವದರ್ಶಿವಿ ಅಂತ ಬಂದಾಗ ಟೀಕ ಇಲ್ಲೇ ಬರೀತಾರ ಸಂಪ್ರದಾಯ. ಏನ ಆ ಪುಸ್ತಕ ನಮಗೆ ಸಿಕ್ಕೇ ಇಲ್ಲ, ಇಷ್ಟೇ ಆಚಾರ ಕೊಟ್ಟು ಮಾಡಿದ್ರೆ ಅಷ್ಟೇ ಸಿಕ್ಕಿರೋದು. ಇಷ್ಟೇ ನಾರಾಯಣ ಅಷ್ಟಾಚಾರ, ನಾರಾಯಣ ಸಂಬಂಧಪಟ್ಟ ಅಷ್ಟಾಚ ಸಂಬಂಧಪಟ್ಟ ವಿಚಾರ ಹೇಳ್ತಾರೆ ಅಂತ ಅಷ್ಟೇ ಅರ್ಥ, ಇದಂತ ಗೊತ್ತಾಗೋದಿಲ್ಲ. ಆ ರೀತಿ ಆಚಾರ ಕೊಟ್ಟು ಮಾಡಿದ ಪುಸ್ತಕ ಸುಮಾರು 500 ಪುಸ್ತಕ ಆಗುತ್ತೆ. ಅದರಲ್ಲಿ ನಮಗೆ 400 ಮೇಲೆ ಸಿಕ್ಕಿಸ್ತದೆ, 400 ಪುಸ್ತಕ ಸಿಗೋದೇ ಇಲ್ಲ. ಇಳ್ಕೊಂಡಿಲ್ಲ ಅದನ್ನ. ಇವತ್ತು ನಾಳೆ ಈ ಸರ್ವಗಳು ಕೂಡ ಸಿಗೋದಿಲ್ಲ ಅನ್ನೋ ಕಾಲ ಬರುತ್ತೆ. ಒಂದು 20 ವರ್ಷ 30 ವರ್ಷದಿಂದ ಸರ್ವಮೂಲಕಂತೂ ಪ್ರಿಂಟ್ ಆಗಿ ಸಿಗ್ತಾನೆ ಇಲ್ಲ ಆ ಕಾಲ. ಇದು ಎಲ್ಲ ಊಟ ಪ್ರಿಂಟ್ ಆಗಿದೆ, ಬರ್ಕೊಂಡೇ ನೋಡ್ಬೇಕಾದ ಕಾಲ. ಇನ್ನು ಎಷ್ಟು ಪ್ರಿಂಟ್ ಮಾಡಿದ್ರು ಕೂಡ ಕಾಲಕ್ಕೆ ತಕ್ಕಂತೆ ಏನಾಗುತ್ತವೋ, ಮತ್ತೆ ರಿಕ್ವೈರ್ಮೆಂಟ್ ಬೇಕೇ ಬೇಕಾಗ. ಇವತ್ತು ಸಾವು ಎಷ್ಟು ಜನ ಅಡುಗೆ ಮಾಡಿ ನಾಳೆ ಹೊಸ್ದಾಗ ಅಡುಗೆ ಆಗಲೇಬೇಕು. ಕಾಲ ಕಾಲಕ್ಕೆ ಪರಂಪರೆ ಉಳಿಸೋದು ಅಂದ್ರೆ ಹಾಗೆ. ಒಂದ್ಸರ್ತಿ ನೀವು ಕೋಟಿ ಕಾಪೀಸ್ ಮಾಡಿದ್ರು ಕೂಡ ಕೋಟಿ ಕಾಪೀಸ್ ಸಮೇಟರ್ಸ್ ಉಳಿಯೋದಿಲ್ಲ. ಒಂದ್ಸರಿ ಒಂದೊಂದೇ ಕಾಪಿ ಮಾಡ್ತಾ ಹೋದ್ರೆ ಲಿಂಕ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗಲೂ ಗ್ರಂಥಗಳನ್ನು ಸಂರಕ್ಷಣೆ ಮಾಡಬೇಕು, ಮಾಡದೆ ಹೋದರೆ ಹೋಗ್ಬಿಡುತ್ತೆ. ಅದು ಸರ್ವಮೂಲ ಗ್ರಂಥಗಳು ಇಷ್ಟನ್ನೇ ಸಂರಕ್ಷಣೆ ಮಾಡೋಕೆ ಆಗ್ತಾ ಇಲ್ಲ ಇವರಿಗೆ. ಅದೆಷ್ಟು ಶತಕೋಟಿ ಅದು ಎಷ್ಟಾಯ್ತು ಪಂಚರಾತ್ರ, ಯಾರು ಬರಿಬೇಕು ಶತಕೋಟಿನ? ಶತಕೋಟಿ ಮೂಲರಾಮಾಯಣ ಎಷ್ಟು ಬರಲಿಕ್ಕಾಗುತ್ತೆ? ಅನಂತಾವೈ ವೇದಾಹ ಹೇಗೆ ಸಾಧ್ಯ? ಅದಕ್ಕೇನು ಬೇಕು? ಕಂಟಿನ್ಯೂಸ್ ಅದರಲ್ಲೇ ಇರಬೇಕು, ಕಂಟಿನ್ಯೂಸ್ ಆಗಿ ಇನ್ವಾಲ್ವ್ಮೆಂಟ್. ಅದಕ್ಕೆ ಬ್ರಾಹ್ಮಣರು ಯಾತಕ್ಕೆ ಬೇರೆ ಉಳ್ಕೊಂಡ್ರು ಅಧಿಕಾರಕ್ಕೆ ಹೋಗಲಿಲ್ಲ ಅಂದರೆ, ಆ ಕಡೆ ಹೋದರೆ ಪಾರ್ಟ್ ಟೈಮ್ ವರ್ಕ್ ಆಗುತ್ತೆ, ಫುಲ್ ಟೈಮ್ ಅದಕ್ಕೆ ಮಿಸ್ಲಾಗಿಬಿಟ್ಟು. ಅಧ್ಯಯನ ಪಾಠ ಪ್ರವಚನ ಅಷ್ಟೇ, ಅವನಿಗೆ ಎಲ್ಲ ಕಡೆಯೂ ಪಾಠ. ಇವತ್ತು ಎಷ್ಟೇ ಗುರುಕುಲ ಇದ್ದ ನಮ್ಮಲ್ಲಿ ಏನಾಗಿದೆ ಅಂದರೆ, ಎಲ್ಲ ಗುರುಕುಲದ್ರೂ ಒಂದೇ ಪಾಠ ಆಗ್ತಿರುತ್ತದೆ, ಹಾಗಾಗಬಾರ್ದು. ಕೆಲವು ಕಾಮನ್ ಇರಬೇಕು, ಕೆಲವು ಏನಾಗಬೇಕು, ಭೀಮಾಂಸನೇ ಸಪ್ರೇಟ್ ಸ್ಪೆಷಲೈಸೇಷನ್, ಭಾಗವತ ಸ್ಪೆಷಲೈಸೇಷನ್, ಮಹಾಭಾರತನೇ ಸ್ಪೆಷಲೈಸೇಷನ್. ಅದು ಸ್ಪೆಷಲೈಸೇಷನ್ ಅಂತ ಹೇಳ್ಕೊಡೇ ಹೇಳೋದಿಲ್ಲ. ಸ್ಪೆಷಲೈಸೇಷನ್ ಮುಂದಿನ ಪ್ರಶ್ನೆ ಹೇಳ್ಕೊಡೇ ಹೇಳೋದಿಲ್ಲ. ಅವಾಗ ಏನಾಗುತ್ತೆ ಜನಗಳಿಗೆ, ಜ್ಞಾನ ಬರೋದಿಲ್ಲ. ಜ್ಞಾನ ಒಂದು ಭಾಗ ಉಳಿದ ಭಾಗ ಹೋದಾಗಾಯ್ತು. ಈಗ ಒಂದನ್ನೇ ಉಳಿಸ್ತಾ ಹೋದ್ರೆ ನೀವು ಉಳಿದ ಜ್ಞಾನ ಗತಿ ಏನಾಗಬೇಕು? ಎಲ್ಲ ಜ್ಞಾನ ಉಳಿಸ್ಬೇಕು. ಈ 6 ಸಬ್ಜೆಕ್ಟ್ಸ್ ಮಾಡ್ತಾರಲ್ಲ ಆ ಥರ ಯೂನಿಫಾರ್ಮಾಗಿ ಓದಬೇಕು. ಅದರಲ್ಲೂ ಮತ್ತೆ ಸ್ಪೆಷಲೈಸೇಷನ್, ಸಬ್ ಕ್ಲಾಸ್ ಸ್ಪೆಷಲೈಸೇಷನ್ ಬೇಕು. ಸ್ಪೆಷಲೈಸೇಷನ್ಲೇ ಮತ್ತೆ ಸ್ಪೆಷಲೈಸೇಷನ್ ಇರಬೇಕು. ಅದೆಲ್ಲ ಮಾಡಿ ಐ ಸ್ಪೆಷಲಿಸ್ಟ್ ಇರ್ತದೆ, ಅದರಲ್ಲೇ ಕಾರ್ನಿಯಾ ಸ್ಪೆಷಲಿಸ್ಟ್ ಅಂತ ಬೇರೆ, ರೆಟಿನಾ ಸ್ಪೆಷಲಿಸ್ಟ್ ಬೇರೆ, ಮತ್ತೆ ಅದರಲ್ಲೇ ಅದು ಅವರೇ ಅವನಿಗೆ ಕ್ಲಿಯರಾಗಿ ಗೊತ್ತಾಗೋ. ಜ್ಞಾನಕ್ಕೆ ಕೊನೆ ಇಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಲೌಕಿಕದಲ್ಲಿ ಆ ಬಗ್ಗೆ ತುಂಬ ಎಚ್ಚರಿಕೆ ಇದೆ. ಎಷ್ಟು ಡೀಪಾಗಿ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಎವ್ರಿ ಡೇ ಒಂದು ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಶಾಸ್ತ್ರದಲ್ಲಿ ಏನಿಲ್ಲ, ಹಿಂದೆ ಮಾಡಿದ್ದು ಪುಸ್ತಕ ತೆಗೆದುಕೊಂಡು ನೋಡೋದಿಲ್ಲ, ಪುಸ್ತಕ ಇದ್ದಲ್ಲೇ ಹೋಗ್ಬಿಡುತ್ತೆ. ಆಮೇಲೆ ಏನ ಹೇಳ್ತಾರೆ, ಅದೇ ಇನ್ನು ಬಂದಿಲ್ಲ ವಾಕ್ಯ. ಸಂಭಿನ್ನ ಶಾಸ್ತ್ರ ಇವೆಲ್ಲ ಸಂಭಿನ್ನ ಅಂದ್ರೆ ಸಮ್ಯಕ್ ಭಿನ್ನ. ಶಾಸ್ತ್ರಗಳು ಬೇರೆ ಆಗಿದ್ರು ಕೂಡ ಸಮ್ಯಕ್ ವಿರೋಧ ಇಲ್ಲ. ಈ ಶಾಸ್ತ್ರ ಅಸಂಭ್ಯ ಅಂದ್ರೆ ವಿರೋಧವಿಲ್ಲದೆ ಇರತಕ್ಕಂಥ ಶಾಸ್ತ್ರಗಳು ಏಕದ ವಾಕ್ಯತೆ ಇದೆ ಅಂತ ಅರ್ಥ. ಈ ಸಾಂಖ್ಯ ವೈಶೇಷಿಕ ನ್ಯಾಯ ಅಂದ್ಬಿಡ್ತೇವೆ, ಇವೇನಿದೆ ಸಾಂಖ್ಯಗಳು ಬೇರೆ ಆದರೂ ಕೂಡ ಅರ್ಥನೂ ಬೇರೆ ಬೇರೆ, ಒಂದಕ್ಕೊಂದು ಟ್ಯಾಲಿ ಆಗೋದಿಲ್ಲ. ಇಂಥ ಶಾಸ್ತ್ರಗಳು ಇಲ್ಲಿವೆ ಅಂದರೆ ಟೀಕಾರೇ ಬರೀತಾರೆ. ಈಗ ಕೂತ ಏತತ್ ಪ್ರತಿಪತ್ತವ್ಯಂ, ಇದು ಎಲ್ಲಿಂದ ತಿಳ್ಕೋಬೇಕು ಇಷ್ಟತ್ ಹೇಳಿದ್ದೀನ ಇತ್ಯತ ಆಹ ತಚ್ಚೋಕ್ತಂ ಇತಿ, ಇದಕ್ಕೆ ಹೇಳ್ತಾರೆ. ಇದೆಲ್ಲ ಹೇಳಿದ್ದಾರೆ ನೋಡಿ. ಯದೇ ತತ್ ನಷ್ಟಧರ್ಮ ಇತ್ಯಾದಿ ನಾ ಉಕ್ತಂ ತತ್ ಲೋಕೇಶ ಇತ್ಯಾದಿ ಆಗಮ ಚತುಷ್ಟಯೇನ ಉಕ್ತಂಚ ಕೇವಲಂ ಅಸ್ಮಾವಿ ನ ಕೇವಲಂ ಅಸ್ಮಾವಿ ರುಚ್ಯತೆ. ಇಷ್ಟು ಹೇಳಿದ್ದಾರೆ, ನಾವಷ್ಟೇ ಹೇಳಿದ್ದಲ್ಲ, ಮೂಲ ಶಾಸ್ತ್ರದಲ್ಲೇ ಬಂದಿದೆ ಅಂತ ಕೋಟ್ ಮಾಡಿದೆ. ಉಪಸರ್ಗಸ್ಯ ಘೈ ಅಮನುಷ್ಯೆ ಬಹುಲಂ ಇತ್ಯಥೋ ಅಧಿಕಾರ ಇತಿ ದೀರ್ಘ. ಅಧಿಕಾರ ವರ್ಜಿತಮ್ ಅಂತ ಇರಬೇಕಾಗಿತ್ತು. ಅಧಿಕಾರ ವರ್ಜಿತಮ್ ಅಂತಾಯ್ತಲ್ಲ, ಅಧಿಕಾರ ಅಂತ ಬರೆದ್ರೆ ಇದು ಹೋಗುತ್ತೆ, ಛಂದಸ್ ಹೋಗುತ್ತೆ. ಮತ್ತು ಅಲ್ಲೇನಿದೆ, ವೇದಾರ್ಥಾಜ್ಞಂ ಅಧಿಕಾರ ವರ್ಜಿತಮ್ ಅಂತ ಮಾಡಿದರೆ ಅಲ್ಲಿ ಇದೋಯ್ತು, ಲಯ ಹೋಯ್ತಲ್ಲಿ. ಅದಕ್ಕೇನು ಮಾಡಬೇಕು? ಅದನ್ನು ದೀರ್ಘ ಮಾಡಲೇಬೇಕು. ದೀರ್ಘ ಮಾಡಿದ್ದಕ್ಕೆ ನೀವು ಶಾಸ್ತ್ರದಲ್ಲಿ ಒಂದು ಪದ್ಧತಿ ಇದೆ, ಛಂದಸ್ಗೋಸ್ಕರ ದೀರ್ಘ ಮಾಡಿದರೆ ತಪ್ಪು ಅಂತೇಳಿ. ಕಾವ್ಯದಲ್ಲಿ ಛಂದಸ್ಸನ್ನು ಪ್ರೊಟೆಕ್ಟ್ ಮಾಡಬೇಕು, ಶಾಸ್ತ್ರದಲ್ಲಿ ಮಾಡಬಾರ್ದು. ಶಾಸ್ತ್ರ ಸಂಬಂಧಪಟ್ಟ ವಿಚಾರ ಅಲ್ಲ. ಮತ್ತು ಛಂದಸ್ಸಿ ಪೂರ್ಣ ಮಾಡ ಅಂತ ಹೇಳಿದರೆ ಶಾಸ್ತ್ರಕ್ಕೆ ನ್ಯಾಯ ಸಲ್ಲಿಸಿದಾಗ ಆಗಲಿಲ್ಲ. ಸ್ಪೆಷಲ್ ಅರ್ಥ ಇರಬೇಕು ಅದಕ್ಕೊಂದು. ಏನರ್ಥ ಅಂದರೆ, ಅಧಿಕಾರ ಇತಿ ದೀರ್ಘ ಸ್ತ್ರೀಯಾಧಿಕಮ್ ಇತಿ ಛಾಂದಸಃ ಛಾಂದತ ಇಯಂಗ್. ಅಲ್ಲೇನಾಗಿದೆ, ಸ್ತ್ರೀಯಾಧಿಕಮ್ ಅಂತಾಗಬೇಕು. ಸ್ತ್ರೀಯಾಧಿಕಮ್ 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 ಅಂತಾಗಿದೆ. ಅದು ವೈದಿಕ ಪ್ರಯೋಗ. ತ್ರ್ಯಂಬಕಮ್ ತ್ರಿಯಂಬಕಂ ಅಂತಾಗುತ್ತೆ. ತ್ರ್ಯಂಬಕ ಅಂತಿದೆ, ತ್ರಿಯಂಬಕಂ ಯಜಾಮಹೇ ಅಂತ ಬರುತ್ತೆ ವೇದದಲ್ಲಿ. ತ್ರಿಯಂಬಕಂ ತ್ರ್ಯಂಬಕ, ತ್ರ್ಯಂಬಕ ಅಂತ ಒಂದು ವಾಕ್ಯ ಇದ್ದೇ ಇದೆ. ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ, ಸರಿ ಇದೆ. ಇನ್ನೊಂದು ತ್ರಿಯಂಬಕೆ ಅಂತ ಬಂದರೆ ಅದಕ್ಕೊಂದು ಸೂತ್ರ ಇದೆ. ಮತ್ತೆ ಏನು ಸೂತ್ರ ಇದೆ? ಛಂದಸ ಛಂದಸ್ಸಿನ ಛಂದಸ್ಸಿನಾಗಲ್ಲ, ಇಯಂಗ್ ಸ್ತ್ರೀಯಾಧಿಕಂ ಇಯಂಗ್ ಪ್ರತ್ಯಯ ಬಂದು ಸ್ತ್ರೀಯಂಗ್ ಅಂತ ಬಂದು. ಇದೆಲ್ಲ ಟೀಕಾರಾದ್ರು ಹೇಳ್ತಾ, ಯಾವುದೇ ವಿಷಯದಲ್ಲಿ ವ್ಯಾಕರಣ ನಮಗೆ ಬೇಕೇ ಬೇಕು. ಆದರೆ ವ್ಯಾಕರಣ ಪ್ರಧಾನ ಆಗಬಾರ್ದು, ವ್ಯಾಕರಣ ಬೇಕು, ವ್ಯಾಕರಣ ಪ್ರಧಾನ ಆಗಬಾರ್ದು ಅಂತ ಹೇಳೋದಕ್ಕೆ ವ್ಯಾಕರಣದ ಅಂಶಗಳೆಲ್ಲ ಹೇಳ್ತಾ ಹೋಗ್ತಾರೆ. ಆಚಾರ್ಯದು ಯಾವುದು ಹೇಳೋದಿಲ್ಲ, ಯಾಕಂದ್ರೆ ಅವ್ರ ಮುಖ್ಯ ವಿಷಯ ವೇದಾಂತ ಹೇಳಬೇಕಾಗಿತ್ತು. ಆದರೆ ಆಚಾರ್ಯಗೆ ಸಪೋರ್ಟಿವ್ ಆಗಿದೆಲ್ಲ ಬೇಕು ಅಂತ ಇದೆಲ್ಲ ತೋರಿಸಿದ್ರು. ವ್ಯಾಸೋ ಭೂತ್ವಾಚ ವ್ಯಾಸೋ ಭೂತ್ವೈವ ವಿಳಂಬ ಮಕೃತ್ವ ವ್ಯಾಸೋ ಭೂತ್ವಾಚ ಅಂತಿದೆ. ಚಾ ಶಬ್ದಕ್ಕೆ ಏವ ಅಂತ ಅರ್ಥ. ವ್ಯಾಸೋ ಭೂತ್ವ ಅಂತ ಹೇಳಿದ್ರೆ ವೇದವ್ಯಾಸರಾದರೂ ಆಮೇಲೆ ಯಾವಾಗಲೂ ಬರಲಿಲ್ಲ, ಅವತಾರ ಮಾಡ್ತಿರ್ಲಿಕ್ಕೆ ಬರೆದು ಬಿಟ್ರು ಅಂತ ಹೇಳಿ ನಿನ್ನೆ ಬಂತದ್ದು. ಅವತಾರ ಮಾಡ್ತಿರ್ಲಿಕ್ಕೆ ಬರೆದ್ರಾದ್ರಿಂದ ಭೂತ್ವೈವ ವಿಳಂಬ ಮಕೃತ್ವ, ಈ ಮಾತು ಮಧ್ಯಯುದ್ಧದಲ್ಲಿ ಬರುತ್ತೆ. ವೇದವ್ಯಾಸದೇವರಿಗೆ ನಾರಾಯಣ ದೇವರು, ವೇದವ್ಯಾಸದೇವರು ನಾರಾಯಣ ದೇವರು ಬದ್ಧಾಚಾರ ಹೇಳ್ತಾರೆ. ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೆ, ಸೂತ್ರಕ್ಕೆ ಭಾಷ್ಯ ಬರೀರಿ, ತಡವಾರದೆ ಬೇಗ ಬರೀರಿ ಅಂತ ಹೇಳ್ತಾರೆ. ಅವಿಲಂಬಿತಂ, ಅದಕ್ಕೆ ಇಲ್ಲೂ ಕೂಡ ಭೂತ್ವ ಇವ ಅಂದರೆ ಅವತಾರ ಮಾಡ್ತಿರ್ಲಿಕ್ಕೇನೆ ಬರೆದ್ಬಿಟ್ಟು. ಅಭೂತ್ವ ಮೂಲ ರೂಪೇಣ ವಾ ಇತಿ ವಾ, ಅಥವಾ ಅಭೂತ್ವ ಬಿಡಿಸ್ಕೊಂಡು ಈ ರೀತಿ ಬರೋದು. ವ್ಯಾಸೋ ಭೂತ್ವಾಚ ಇದೆಯಲ್ಲ, ವ್ಯಾಸೋ ಅಭೂತ್ವಾಚತೇನ ಚ, ವ್ಯಾಸರಾಗಲಿಲ್ಲ ಅಂತ ಅರ್ಥ ಆಗುತ್ತೆ. ವ್ಯಾಸರಾಗಲಿಲ್ಲ ಅಲ್ಲ, ವ್ಯಾಸರೂಪ ಹೊಸ್ತೇನೂ ಅಲ್ಲ, ಗೊತ್ತಾಗ ಅಭೂತ್ವಾಭಾವಿ, ಭೂತ್ವಾಭಾವಿ ಅಭೂತ್ವಾಭಾವಿ ಅಂತಿರುತ್ತೆ. ವೇದವ್ಯಾಸ ರೂಪ ಕೂಡ ಅನಾದಿ ನಿತ್ಯವಾದ ರೂಪ ಅಂತ ಹೇಳೋದಕ್ಕೋಸ್ಕರ ವ್ಯಾಸೋ ಅಭೂತ್ವ ಅಂತ ಬಿಡಿಸೋಕ್ಕೂ ಬರುತ್ತೆ. ವ್ಯಾಸೋ ಭೂತ್ವಾಚತೇನ ಚ, ವ್ಯಾಸೋ ಅಭೂತ್ವಾಚ ತೇನ ಚ, ಟೀಕಾರ ಇಂಥ ಅರ್ಥಗಳನ್ನ ಅಲ್ಲಲ್ಲೇ ಮಾಡ್ತಾ ಪಾಲಿಸ್ತಾ. ಇವತ್ತು ಅನೇಕರು ಒಂದೊಂದೇ ಪದ ಅರ್ಥ ತುಂಬ ಮಾಡಲಿಕ್ಕೆ ಹೊರಡ್ತಾರೆ, ಅದು ಸರಿಯಾದದ್ದೇ. ಅದು ಟೀಕಾರ ರೀತಿ ಎಲ್ಲದನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇಷ್ಟು ಬರೆದೇ ಎಷ್ಟು ದೊಡ್ಡದಾಗಿದೆ ಅವರು, ಯಾವ ಗ್ರಂಥ ಓದೋದಿಲ್ಲ ಅಂತೇಳಿ ಅವ್ರು ಮಾಡಲಿಲ್ಲ. ಬಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ತೋರಿಸೋಕ್ಕೆ ಇದೆಲ್ಲ ಹೈಲೈಟ್ ಮಾಡ್ತಾರೆ. ಇದ್ರ ಡೈರೆಕ್ಷನಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು, ಕೆಲಸ ಎಲ್ಲೆಲ್ಲಿ ಬಿಡಿಸಕ್ಕೆ ಬರುತ್ತೋ ಬಿಡಿಸ್ದಾಗ ಹೊಸ ಹೊಸ ಅರ್ಥ ಕೊಟ್ಬಿಡುತ್ತೋ. ಅಭೂತ್ವ ಅಂದರೆ ಹುಟ್ಟದೇನೆ ಅಂತ ಅರ್ಥ, ಹುಟ್ಟದೇನೆ ಅದೇ ಹೇಳ್ತಿರೋದು. ಅಭೂತ್ವ ಅಂದರೆ ಹೊಟ್ಟಾ ಬಂದಿದ್ದಲ್ಲ, ಪ್ರಾದುರ್ಭಾವ ಅಷ್ಟೇ ಹೊರತು ಅದು ನಮ್ಮಂತೆ ದೇಹ ಹೊಸ ದೇಹ ತಗೊಂಡು ಬಂದಿದ್ದಲ್ಲ ಅಂತ ಹೇಳೋದಕ್ಕೋಸ್ಕರ ಅಭೂತ್ವ ಅಂತ ಹೇಳಿದ್ರು. ಅನ್ಯಾವ ಚ ಅಂದರೆ ಏವ 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 ವ್ಯಾಸೋ ಭೂತ್ವ ಚ, ವ್ಯಾಸೋ ಭೂತ್ವ ಇವ ಅವತಾರ ಮಾಡ್ತಿರ್ಲಿಕ್ಕೇನೆ ವಿಳಂಬ ಮಕೃತ್ವ. ಆಮೇಲೆ ಇನ್ನೊಂದೇನು ಬಂತೀಗ ಅಲ್ಲಿ ಹೇಳಬೇಕಾದ್ರೆ ವಿಳಂಬ ಮಾಡಲಿಲ್ಲ ಅಂತ ಅರ್ಥ ಹೇಳಿದ್ರಲ್ಲ, ಅಲಪ ಅರ್ಥ ಯಾತಕ್ಕೆ ಬಂತು ಅಂದರೆ ಏವ ಶಬ್ದ ಕೂಡಲೇ ಅಂತ ಹೇಳಿದರೆ ವಿಳಂಬ ಮಾಡಿದೆ ಅಂತ ಅರ್ಥ. ಅಭೂತ್ವ ಅಂತ ಪದ ಬಂತಲ್ಲ ಮೂಲ ರೂಪೇಣ ಚೈತಿವ, ವೇದವ್ಯಾಸ ರೂಪ ಕೂಡ ಮೂಲ ರೂಪನೇ ಇನ್ನೊಂದು ಅರ್ಥ. ವೇದವ್ಯಾಸ ರೂಪ ಪ್ಲಸ್ ನಾರಾಯಣ ರೂಪ ಮೂಲ ರೂಪ ಇದೆ, ಪಂಚರಾತ್ರಾದಿಗಳನ್ನ ಬರೆದ್ರಲ್ಲ ಸೊ ಮೂಲ ರೂಪ ಅಂತ ಅರ್ಥ. ಭೂತ್ವ ಶಬ್ದ ಬದಲನೇ ಇದೆ, ವೇದವ್ಯಾಸ ರೂಪ ಸ್ವೀಕಾರ ಮಾಡಿ ಅಂತ ಒಂದರ್ಥ, ಅಥವಾ ಅನಾದಿ ನಿತ್ಯವಾದ ವೇದವ್ಯಾಸ ರೂಪ ಪ್ರಕಟವನ್ನು ಮಾಡಿ ಅಂತ ಇನ್ನೊಂದು ಅರ್ಥ. ಅದು ಶಾಸ್ತ್ರ ಹೆಚ್ಚು ಪ್ರಮೇಯ ಗೊತ್ತಿದ್ರೆ ಆ ಅರ್ಥ ಆಗುತ್ತೆ. ಸಾಮಾನ್ಯ ಹಂತದಲ್ಲಿ ವೇದವ್ಯಾಸ ರೂಪ ಸ್ವೀಕಾರ ಮಾಡಿದ್ರು ಅಂತ ಅರ್ಥ. ಅದು ಬೇರೆ ಆಚಾರ್ಯ ಭೂತ್ವಾ ಕ್ಷೇತ್ರ ಆಚಾರ್ಯ ಹುಟ್ಟಿದ್ರು ಅಂತಾನೆ ಅರ್ಥ. ಆಚಾರ್ಯ ಬಗ್ಗೆ ಎಂತ ಅರ್ಥ, ಯಾವ ಅರ್ಥ ಮಾಡಬಾರ್ದು? ದೇವರಂತೆ ಅವರ ದೇಹಗಳೆಲ್ಲ ಏನು ಅನಾದಿ ನಿತ್ಯ ಅಲ್ಲ, ದೇಹ ಸ್ವೀಕಾರವನ್ನು ಮಾಡ್ತಾರೆ, ದೇಹ ನಿತ್ಯ ಸ್ವಚ್ಛ ಸ್ವಚ್ಛಂದ ಮೃತ್ಯು, ದೇಹ ಬಿಡ್ತಾರೋ ದೇಹ ತಗೊಳ್ತಾರೆ ಬಿಡ್ತಾರೆ. ದೇವರಿಗೆ ಆ ಮಾತು ಹೇಳಬಾರ್ದಾದ್ರಿಂದ ಆಚಾರ್ಯರಿಗೆ ಅರ್ಥ ಬೇರೆ, ವೇದವ್ಯಾಸ್ತಿಯವರಿಗೆ ಅರ್ಥ ಬೇರೆ. ಆಚಾರ್ಯ ಎರಡರ್ಥನೂ ಮಾಡ್ಬೋದು, ಪ್ರಕಟ ಅಂದರೆ ಪ್ರಮಾ ನಮ್ಮಂತೆ ಅವರಿಗೆ ದುಃಖಾದಿಗಳಿಲ್ಲ ಅದರಿಂದಾಗಿಯೇ ಪ್ರಕಟ ಅಷ್ಟೇ ಹೊರತು ಅವ್ರಿಗೇನು ಉಪಯೋಗ ದೇಹ ಒಪ್ಪಬೇಕು, ನಾವು ಪ್ರಾಕೃತ ದೇಹನ ಒಪ್ಪಬೇಕು ಆಚಾರ್ಯರಿಗೆ, ಅದು ದೇವರಿಗೆ ಒಪ್ಪಲೇಬಾರ್ದು. ಇದು ಡಿಫರೆನ್ಸ್. ಆದರೆ ಆಚಾರ್ಯದ ದೇಹ ಕ್ವಾಲಿಟಿ ಭಾರಿ ಡಿಫರೆಂಟ್, ಕ್ವಾಲಿಟಿ ಭಾರಿ ಡಿಫರೆಂಟ್. ಆದರೆ ವೇದವ್ಯಾಸ್ತಿಯವರು ಟೋಟಲಿ ಡಿಫರೆಂಟ್, ಅದು ಇದೇ ಇಲ್ಲ. ದೇಹ ಬಿಡೋದು ಹೌದು, ಈಗ ಭೀಮರೂಪ ಇಡ್ತಾರೆ, ಭೀಮರೂಪನ ಬಿಟ್ಟು ಬಿಟ್ಟು ಮಧ್ಯ ರೂಪ ಅಂತಾರೆ, 36,000 ವರ್ಷದವರೆಗೂ ಬದಿರಲ್ಲಿ ಇರ್ತಾರೆ, ಈಗ ಆ ರೂಪ ಬಿಡ್ತಾರೆ, ಆಮೇಲೆ ಬಿಟ್ಟು ಬೋಧ ರೂಪ ಸೇರ್ತಾರೆ. ಭೀಮರೂಪನ ಬಿಟ್ಟು ಬೋಧ ರೂಪ ಸೇರಿದ್ರು ಅಂತ ಬರುತ್ತೆ ಮಹಾಭಾರತದಲ್ಲಿ. ಅದೇ ರೀತಿಯೇ ಅವರು ದೇವರು ಹಾಗಲ್ಲ, ಮೂರು ರೂಪಗಳು ಸೇರ್ತಾರೆ ಅಷ್ಟೇ ಹೊರತು ಬಿಡೋದಲ್ಲ, ಬೋಧ ರೂಪನೇ ಸೇರಿಸ್ಬಿಡ್ತಾರೆ. ಹಾಂ ಹಾಗೆ ಹಾಗೆ ಹೌದು, ಲಕ್ಷ್ಮಣ ಸಮೇತ ಹೊರಡ್ತಾರೆ ಭಾರತ. ಅದು ಮುಂದಿನ ಪ್ರಶ್ನೆ, ಅದು ಮುಂದೆ ನೋಡೋಣ. ಇವ್ರು ಹೇಳ್ತಾರೆ ಅಲ್ಲ, ಎಲ್ಲ ಹೇಳ್ತಾರೆ. ಪ್ರಾದುರ್ಭವೂವ ಹೌದು, ಪ್ರಾದುರ್ಭವೋ ಭಗವಾನ್ ತಪಸೇತರಾಯ ಅಂತಾನೆ ಬರೋದು ಭಾರತ ಮಿತಿ. ಅಲ್ಲಿಗೆ ನಾಳೆ ದಿವಸ ಅದ್ರ ಮುಂದಿನ ಪಾಠ. ಓಂ ಜನ್ಮಾದ್ಯಶ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ. ಹಾಂ ಹಾಂ, ಯಾವ್ದು ಎಂದು ಹೇಳಿ, ಅದೇ ಅವತ್ತು ಬನ್ನಿ ಹೇಳಿ ಜನ್ಮ.